ஜெயசி ஹரே ரசிந்தியா சர்வதேவைக்க வந்தியா பரமகுரு ரபிஷ்டா வாப்திக சஜ்ஜனானாம் நிகில குணகணார்னோ நித்ய நிர்முக்த தோஷா சரசிஜனயனோசௌ ஸ்ரீபதிர் மானதோனஹ ஜெயத்யஜோ அகண்ட குணோர்மண்டலஹ சதோதிதோ ஜ்ஞானமரீசி மாலி சபக்த ஹார்தோச்ச தமோ நிஹந்தா வியாசாவதாரோ ஹரிராத்ம பாஸ்கரஹ ஜெயத்யஜோ அக்ஷீண சுகாத்மபிம்ப ஸ்வைஸ்வர்ய காந்தி பிரதத சதோதித சபக்த சந்தாப துரிஷ்ட ஹந்தா ராமாவதாரோ ஹரிரீஷ சந்திரமஹா ஜேத்ய சங்கியோர் பலாம்பு பூரோ குணோச்ச ரத்னாகர ஆத்ம வைபவ சதா சதாத்மஜ்ய நதீபிராப்யா சுஷ்டாவதாரோ ஹரிரேக சாகரஹ எதிதம் தவ பக்தானாம் அஸ்மாகம் நிருஹரே ஹரே ததாசு காரியம் காரியஜ்ய பிரளயர்காயித பிரப ஹரிகதாமிருத சார குருகல கருணதிந்தாபணிக்கு தேழு பரம பகவத் பக்தரிதனாதரதி கேளுவது ஆதரதி கேளுவது கிருஷ்ணம். ಇಲ್ಲಿ ಜ್ಞಾನ ಪ್ರಕ್ರಿಯೆ ಸಂಧಿಯಲ್ಲಿ ನಾವು ಪೂಜೆ ಮಾಡುವಾಗ ದೇವರ ಚಿಂತನೆ, ಪೂಜೆ ಮಾಡುವಾಗ ದೇವರ ಚಿಂತನೆ ಅಂತ ನೋಡ್ತಾ ಬಂದಿದ್ದೀವಿ. ಪೂಜೆ ಅಂದ್ರೆ ನಮ್ಮ ಕಲ್ಪನೆ, ಬೆಳಿಗ್ಗೆದ್ದು ನಾವು ಒಂದು ಅರ್ಧ ತಾಸು ಒಂದು ತಾಸು ದೇವರ ಮುಂದೆ ಕೂತು ಮಾಡೋದೇ ಪೂಜೆ ಅಂತ ನಮ್ಮ ಕಲ್ಪನೆ ಇದೆ. ಅದು ಮಾತ್ರ ಪೂಜೆ ಇಲ್ಲ, ಪರಿಪರಿ ಕೆಲಸವು ಇನ್ನ ಮಹಾಪೂಜೆ ಆಗಬೇಕು. ಸೊ ಅದನ್ನ ಹೇಳ್ತಾ ಬರುವಾಗ ಇಲ್ಲಿ ಬೇಸಿಕಲಿ ಸಮನ್ವಯ ಮಾಡ್ಲಿಕ್ಕೆ ನೋಡಿ, ಸಮನ್ವಯ ಅಂದ್ರೆ ನಮ್ಮ ಒಳಗೆ ಒಳಗೆ ಮನಸ್ಸಿನಿಂದ ಇಲ್ಲಿ ಬರೋದೆಲ್ಲ ಮನಸ್ಸಿನಿಂದ ಬರುವುದೇ ಅಂದ್ರೆ ಏನೋ ಅನುಸಂಧಾನ, ಅನುಸೃತ್ಯ ಸಂಧಾನ ಮನಸ್ಸಲ್ಲಿ ಇರುವಂತದ್ದು ನಾವು ಮಾಡೋದಲ್ಲಿ ನೋಡಬೇಕು. ಜ್ಞಾನ ಅಪ್ಲೈ ಮಾಡಬೇಕು, ಅಲ್ಲಲ್ಲಿ ದೇವರನ್ನ ನೋಡಬೇಕು. ಸೊ ಸಮನ್ವಯ ಮಾಡ್ರಿ ಎಲ್ಲರೂ ಜೀವರಲ್ಲಿ ಇರೋ ನಮ್ಮ ದೇಹದಿಂದ, ನಮ್ಮ ಸ್ವರೂಪ ದೇಹದಿಂದ, ಸ್ವರೂಪ ದೇಹದ ನೋಡಕ್ಕಾಗೋದಿಲ್ಲ, ಸ್ಥೂಲ ದೇಹದಲ್ಲಿ ಇರುವಂತ ಆ ಸ್ಥೂಲ ಬಿಂಬ ಹೃದಯದಲ್ಲಿ ಇರುವಂತಹ ಹೃದಯ ಕಮಲದಲ್ಲಿ ಹೃದಯ ಕರ್ಣಿಕೆಯಲ್ಲಿ ಇರುವಂತ ಅಗ್ರೇಶ ಮತ್ತು ಅಲ್ಲೇ ಇರುವಂತ ಆ ಪ್ರಾದೇಶ ಅಮೂಲೇಶ ಪ್ರಾದೇಶ ಆಮೇಲೆ ದೇಹಾಕಾರ ಆಮೇಲೆ ಇಡೀ ದೇಹ ಸ್ಥೂಲ ದೇಹ ಪೂರ್ತಿ ಇರುವಂತಹ ಪುರುಷರೂಪ. ಸೊ ಇದು ಒಳಗೆ ನಾವು ದೇವರ ಐಕ್ಯ ಚಿಂತನೆಯನ್ನ ಮಾಡು. ಐಕ್ಯ ಚಿಂತನೆ ಅಂದ್ರೆ ಅಲ್ಲಿ ದೇವರಲ್ಲಿ ಭೇದವನ್ನ ನೋಡಬಾರ್ದು. ದೇವರು ಒಂದೇ, ಎಲ್ಲಿ ಇದ್ರೂ ದೇವರು ಒಂದೇ ಅಂತ ದೇವರಲ್ಲಿ ಐಕ್ಯ ಚಿಂತನೆ ಮಾಡಿ ಅದು ಪೂಜೆ ಮಾಡಬೇಕು. ನಾವು ಎಲ್ಲಿ ನಿಲ್ತೀವಿ ಅಂದ್ರೆ ಈ ರೂಪಕ್ಕೇನೋ ಆ ರೂಪವು ಒಂದೇ ಅಂತ ತಿಳ್ಕೊಳ್ತೀವಿ. ಅಥವಾ ನಾವು ಪೂಜಾ ಮಾಡ್ತಾ ಇರುವಾಗ ಅಲ್ಲಿ ಆ ಒಂದು ದ್ರವ್ಯಗತ ಯಾವ್ಯಾವ ಪದಾರ್ಥಗಳನ್ನ ಬಳಸ್ತೀವೋ ಆ ದ್ರವ್ಯಗಳಲ್ಲಿ ಇರುವಂತ ಭಗವಂತ ರೂಪ, ಮತ್ತು ನಾವು ಪೂಜೆ ಮಾಡುವಂತ ಪುಷ್ಪ ಇದೆ, ಪುಷ್ಪ ಪಾತ್ರೆ ಉದ್ದರ್ಣಿ ಇಲ್ಲಿ ಇರುವಂತ ಭಗವಂತನ ರೂಪ, ಅದು ಒಳಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನ ನಿರ್ಮಾಣ ಮಾಡಿದ್ದವನು, ಎಲ್ಲವನ್ನೂ ನಿರ್ಮಾಣ ಮಾಡಿ ಅಲ್ಲಲ್ಲಿ ನಿಂತು ಅದಕ್ಕೆ ಆಯಾ ಆ ರೂಪ ವಿಶೇಷವನ್ನ ಕೊಟ್ಟಿದ್ದ ಅದನ್ನ ನೋಡೋದು. ಆಮೇಲೆ ದೇವರಿಗೆ ಆ ಹೂವನ್ನ ತೆಗೆದು ದೇವರಿಗೆ ನಾವು ಹಾಕ್ತೀವಿ. ಸೊ ಅಲ್ಲಿ ಇರುವಂತ ಪ್ರತಿಮೆಯಲ್ಲಿ ಇರುವಂತ ಭಗವಂತನ ರೂಪ, ಪ್ರತಿಮಾವೇ ಭಗವಂತ ಅಲ್ಲ, ಹಾಗೆ ಆ ಉದ್ಧರಣಿ ಪುಷ್ಪವೇ ಭಗವಂತ ಅಲ್ಲ, ಅದು ಒಳಗೆ ಇದ್ದಾನು. ಹಾಗೇನೆ ಪ್ರತಿಮಾ ಒಳಗೆ, ಹಾಗೇನೆ ನಮ್ಮನ್ನ ತಗೊಳ್ಳುವಾಗ ನಾವು ಅದನ್ನು ಮರೆತು ಬಿಡ್ತೀವಿ. ನಾನು ಇದನ್ನ ಎಷ್ಟು ನಾನು ಮಾಡ್ತಾ ಇದ್ದೀನಿ ಅಂತ ನಾವು ನೆನಪು ಮಾಡ್ಕೊಳ್ತೀವಿ. ಹಾಗಲ್ಲ, ನಮ್ಮ ಒಳಗೆ ಇರುವಂತ ಭಗವಂತ ಅದಕ್ಕೆ ಬಿಂಬ. ಇಲ್ಲಿ ಫಿಫ್ತ್ ಸಂಧಿಯಿಂದ ಇಲ್ಲಿ ಬಂದಾಗ ನಾವು ಇದನ್ನ ಆಡ್ ಮಾಡ್ಕೊಳ್ತೀವಿ, ನನ್ನ ಬಿಂಬ. ಸೊ ಇದನ್ನ ಸೇರಿಸ್ಕೊಳ್ತಾ ಬರ್ತೀವಿ. ಸೊ ಇದು ಇನ್ನೊಂದು ರೀತಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಪೂಜೆ, ಇದು ಪೂಜೆ ಆಗತ್ತೆ. ಸೊ ಇದು ಸಮನ್ವಯ ದೇವರಲ್ಲಿ ಎಲ್ಲಾ ಕಡೆ ನಾವು ಒಳಗೆ ಇರುವಂತ ಜೀವರಲ್ಲಿ ಇಟ್ಕೊಂಡಿವಿ. ನಾವು ಜೀವರಲ್ಲಿ ಒಂದೊಂದು ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ಕಡೆನು ಆ ದೇವತೆಗಳಲ್ಲಿ ಇರುವಂತ ಆ ಬೇಸಿಕಲಿ ಜೀವದಲ್ಲಿ ಇರೋದನ್ನ ಇಟ್ಟು ಬಂದಿದ್ದೀವಿ. ಇವಾಗ ಇನ್ನೊಂದು ಉಪಾಸನೆಯನ್ನ ಅಂದ್ರೆ ಇದು ಸಮನ್ವಯ ಅಂಬುದು ದೊಡ್ಡ ಅಂಬ್ರೆಲ್ಲ ಇರೋ ಅನ್ವಯ ಅಂತ ಹೇಳ್ತೀವ, ಅನ್ವಯಿಸಬೇಕು ಅಂತ ಹೇಳ್ತೀವಲ್ಲ, ಅನ್ವಯಿಸುವಾಗ ಸಮ್ಯಕ್ ಅಂತ ಬಂದಾಗ ಸಮ್ಮಂಬ ಉಪಸರ್ಗ ಯಾವಾಗ್ಲೂ ನಮ್ಮ ಸಮೀಚೀನ ಅಂತೆಲ್ಲ ಹೇಳ್ತೀವಿ. ಸಮ್ಮಂಬೋದು ನಮ್ಮ ಹೃದಯದಲ್ಲಿ ಇರುವಂತ ಆ ಬಿಂಬನ ನೆನಪು. ಸೊ ಅದು ಸಮನ್ವಯ ಅಂತ ಆಯ್ತು. ಈವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ನೆಕ್ಸ್ಟ್ ಪದ್ಯದಲ್ಲಿ ವ್ಯತಿರೇಕ ಅಂತ ಹೇಳ್ತಾರೆ. ಅಂದ್ರೆ ಏನು, ವ್ಯತಿರೇಕ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಾಹ್ಯ ವಸ್ತುಗಳಿಂದ ಪೂಜೆ. ಬಾಹ್ಯ ವಸ್ತು ಇಷ್ಟು ತನಕ ನೋಡಿದ್ಯೇನು, 22nd ಪದ್ಯದಲ್ಲಿ ನಾವು ನೋಡಿದ್ಯೇನು ಅಂದ್ರೆ ಜೀವನಲ್ಲಿ ಇರುವಂತದ್ದು, ಜೀವ ನಮ್ಮ ಜೀವ, ಜೀವ ಸುತ್ತು ಜೀವನ ಎಲ್ಲ ಕಮಲ, ಕಮಲ ಹೊರಗಡೆ ಅಲ್ಲಿ ಇರುವಂತಹ ದೇವತೆಗಳು, ಇದನ್ನೇ ಫೋಕಸ್ ಆಗಿ ಇಟ್ಕೊಂಡು ಜೀವನ ಒಳಗೆ ಎಲ್ಲ ದೇವತೆಗಳು ಅವರ ಜೀವದಲ್ಲೂ ಅಲ್ಲ ಒಳಗೆ, ಸೊ ಹೀಗೆ ಒಳಗೆ ಒಳಗೆ ಇಟ್ಕೊಂಡು ಇವಾಗ ಕಣ್ಣಿಗೆ ಕಾಣ್ತ. ಬಾಹ್ಯ ಅಂದ್ರೆ ಏನು, ಬಾಹ್ಯ ಅಂದ್ರೆ ಕಣ್ಣಿಗೆ ನಮ್ಗೆ ಕಾಣಿಸುತ್ತ ಈ ಬ್ರಹ್ಮಾಂಡ ಕಾಣಿಸ್ತ, ಬ್ರಹ್ಮಾಂಡ ಕಾಣಿಸೋದಿಲ್ಲ ನಮ್ಗೆ, ನಮ್ಗೆ ಕಾಣಿಸೋದು ಈ ಪೃಥ್ವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ವ್ಯತಿರೇಕ ಪೂಜೆ ಅಂದ್ರೆ ಏನು ಅಂತ ಹೇಳ್ತಾರೆ, ವ್ಯತಿರೇಕ ಪೂಜೆ ಅಂದ್ರೆ ಬಾಹ್ಯ ಪೂಜೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಾಹ್ಯ ವಿಲಕ್ಷಣವಾದದ್ದು ಅಂದ್ರೆ ಇಷ್ಟು ತನಕ ಒಳಗಿನ ಪ್ರಪಂಚ ಒಳಗೆ ಕಣ್ಣಿಗೆ ಕಾಣದೇ ಇರುವಂತದಲ್ಲಿ ದೇವರನ್ನ ನೋಡ್ತಾ ಬಂದಿವಿ. ನಮ್ಮ ದೇಹದ ಒಳಗೆ ಕಮಲ ಕಾಣೋದಿಲ್ಲ, ಅಲ್ಲಿ ಇರುವಂತ ಮೂಲೇಶ ಅಗ್ರೇಶ ಪ್ರಾದೇಶ ಕಾಣೋದಿಲ್ಲ, ಒಳಗಿರುವಂತಹ ದೇವತೆಗಳು ಅವರೂ ಕಾಣೋದಿಲ್ಲ, ಸ್ಥೂಲ ದೇಹದಲ್ಲಿ ಇರುವಂತ ಅನೇಕರಿರ್ತ ಅದೂ ಕಾಣೋದಿಲ್ಲ, ವಿರಾಟ್ ರೂಪ ಒಳಗೆ ಅದೂ ಕಾಣೋದಿಲ್ಲ, ಅವನಲ್ಲಿ ಇರುವಂತ ಆ ಲೋಕಗಳು ಏನು ಏನು ಕಾಣೋದಿಲ್ಲ. ಸೊ ಅದಕ್ಕೆ ಡಿಫರೆಂಟ್ ಎಕ್ಸ್ಟರ್ನಲ್ ನಮ್ ಕಣ್ಣಿಗೆ ದಕ್ಷಿಣ ಪರ್ತಿ ಏನ್ ಪರ್ತಿವ್ ಮಾಡ್ತೀವಿ ನಾವು ಅಂತಂದ್ರೆ ಹೇಳ್ತಾ ಇದ್ದಾರೆ. ಸೊ ವ್ಯತಿರೇಕ ಪೂಜೆ ಅಂದ್ರೆ ಬಾಹ್ಯ ಪೂಜೆ, ಸಿಂಪಲ್ ಸಿಂಪಲ್ ಆಗಿ ಹೇಳುದು. ಇನ್ನು ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ ವ್ಯತಿರೇಕ ಅಂತ. ಈ ಕೋವಿದರು ಅಂತ ಇದು ಬರುತ್ತೆ ಈ ಪದ್ಯ, ಆ ಪದ್ಯ ನೋಡೋಣ ಪದ್ಯದಲ್ಲಿ. ಒಂದು ನಿಮಿಷ, ಪದ್ಯಗಳ ಪದ್ಯ ಹೀಗಿದೆ. ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪ ಜಗಂಧರ ಸಸಿ ತುಳಸಿ ಮೊದಲಾದ ಶಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಬಾಂಬೊಳೆಯ ಜನಕ್ಕೆ ನಿತ್ಯ ನಿತ್ಯದಿ ತಿಳಿವುದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಇದು ವ್ಯತಿರೇಕ ಪೂಜೆ ಅಂತ ಹೇಳ್ತಾ ಇದ್ದಾರೆ. ವ್ಯತಿರೇಕ ಪೂಜೆ ಅಂತ ಯಾರು 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 ಚಿಂತನೆ ಮಾಡ್ತಾರೆ? ಹಿಂದೆಯಿಂದ ನಾವು ನೋಡ್ತಾ ಬಂದಿದ್ವಿ, ಹಿಂದೆಯಿಂದ ಏನ್ ನೋಡ್ತಾ ಬಂದಿದ್ದೀವಿ ಅಂದ್ರೆ ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಸಹಜವಾಗಿ ಇದು ಮಾಡಿ ಸಿದ್ಧಿ ಪಡೆದದ್ದು ಮಾತ್ರ ಅಲ್ಲ, ಮಾಡ್ತಾನೆ ಇದ್ದಾರೆ. ಈ ಅಪರೋಕ್ಷ ಜ್ಞಾನಿಗಳು ಜಗನ್ನಾಥದಾಸರು, ವಿಜಯದಾಸರು, ಗೋಪಾಲದಾಸರು ಮುಂತಾದವರು, ರಾಯರ ಮುಂತಾದವರು ಹೀಗೆ ಭೂಮಿಯಲ್ಲಿ ಹುಟ್ಟಿ ಅವರು ಸಾಧನೆ ಮಾಡೋವಾಗ್ಲೂ ಕಂಟಿನ್ಯೂಸ್ ಇವಾಗ ಅವರು ಎಲ್ಲೆಲ್ಲಿ ಯಾವ ಯಾವ ಆಕಾರದಲ್ಲಿ ಎಲ್ಲೆಲ್ಲಿ ಕಣ್ಣಿಗೆ ಕಾಣದೆ ಎಲ್ಲೆಲ್ಲಿದ್ದಾರೆ ಇದೇ ಅವ್ರು ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಬಿಕಾಸ್ ಅದು ಹಾಗೆ ಸಾಧ್ಯ ಆಗತ್ತೆ ಅಂದ್ರೆ ನಾವು ನೋಡಿಲ್ಲ ದೇವರನ್ನ, ಅವರು ನೋಡಿದ್ದಾರೆ ಕಾರಣದಿಂದ ಎಲ್ಲ ಕಡೆನು ಹೊರಗಿನದು ಕಾಣಿಸೋದಿಲ್ಲ, ಎಕ್ಸ್ರೇ ಈ ತರ ಒಳಗಿರೋದೇ ಕಾಣುತ್ತೆ ಅವ್ರಿಗೆ. ಸೊ ಅದು ಅವಾಗ ಏನಾಗುತ್ತೆ, ಸಹಜವಾಗಿ ಅವ್ರು ನೋಡ್ತಾರೆ, ನಾವು ಹೊರಗಿದ್ದೇ ನೋಡ್ತೀವಿ. ಎಕ್ಸ್ರೇ ಐಸ್ ನಮ್ಗೆ ಎಕ್ಸ್ರೇ ಐಸ್ಲಿ ಕಾಣಿಸಲ್ಲ, ಒಂದು ಎಕ್ಸಾಂಪಲ್ಗೆ. ಸೊ ಒಳಗಿರೋದನ್ನ ಅವರು ನೋಡ್ತಾರೆ, ಅದು ಸಹಜವಾಗಿ ಆಗ್ಬಿಡುತ್ತೆ ಅವರು. ಸೊ ಅವ್ರು ಮಾಡೋದನ್ನ, ಅವರು ಹೇಳಿದ್ದನ್ನ ನಾವು ಏನೋ ನಮ್ಮ ಬುದ್ಧಿಯಿಂದ ಗುರು ಅನುಗ್ರಹದಿಂದ ತಿಳ್ಕೊಂಡು ಅದನ್ನ ಆ ಒಂದು ಇಫರ್ಟ್ ಇಂದ ಮಾಡಿ ಅಭ್ಯಾಸ ಮಾಡ್ತಾ ನಾವು ಇಟ್ಕೊಳ್ತೀವಿ. ಸೊ ಇದನ್ನ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಇದಕ್ಕೆ ಡೆಫಿನೇಷನ್ ಕೋವಿದರು ವ್ಯತಿರೇಕ ಪೂಜೆ ಅಂತ ಏನನ್ನ ಕರೀತಾರೆ. ವ್ಯತಿರೇಕ ಅಂದ್ರೆ ಏನು ಅಂದ್ರೆ ಕರೆಕ್ಟ್ ಡೆಫಿನೇಷನ್ ಏನು ಅಂದ್ರೆ ತದ್ದತ್ತಸ್ಯ ತದ್ದಾನೆ ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಸುತ್ತೆ ಅದೇ ತದ್ದತ್ತಸ್ಯ ಅವನಿಂದ ತತ್ ನಾಮಕನಾದಂತ ಭಗವಂತ. ಇದು ತತ್ ಅಂತ ಬರುವಾಗ ಇದು ಗೀತೆಯಿಂದ ಬಂದದ್ದೇ. ತತ್ ಅಂದ್ರೆ ಎಲ್ಲಾ ಕಡೆನು ಇರುವವನು ಅಂತ ಒಂದಾಗತ್ತೆ. ಇನ್ನೊಂದು ಕೊನೆಯಲ್ಲಿ ಈ ಗೀತೆ ಎಲ್ಲಾ ಕಡೆನು ಹೇಳ್ಬೇಕು, ಓಂ ತತ್ ಸತ್ ಅಂತ ಹೇಳೋರು, ತತ್ ಅಂತ ಹೇಳೋರು ದೇವನ ತತ್ ಗಾಯತ್ರಿ ಹೇಳೋ ತತ್ ಸವಿತು ತತ್ ತತ್ ಅಂದ್ರೆ ಅವನು ಅದು ಅಂಬೋ ಅರ್ಥವೂ ಬರುತ್ತೆ. ಅದು ಅಂದ್ರೆ ಏನು, ನಮಗೆ ಶಾಸ್ತ್ರ ಮೂಲ ಪರಿಚಿತವಾಗಿ ಅದು ಆಚಾರ್ಯ ಕೊಡುವಂತ ನಮ್ಮ ಒಳಗೆ ಇದ್ದು ಅಂದ್ರೆ ಏನು, ಬಿಂಬ ರೂಪನಿಗೆ ತತ್ ಅಂತಾನೆ ಹೆಸರು. ಒಳಗೆ ಇದ್ದು ಯಾರು ಎಲ್ಲವನ್ನೂ ಸ್ವೀಕಾರ, ನಾವು ದೇವರನ್ನ ಚಿಂತನೆ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡುವಾಗ ನಾವು ದೇವಸ್ಥಾನದಲ್ಲಿ ಇರುವಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಆಕ್ಚುಲಿ ದೇವಸ್ಥಾನಕ್ಕೆ ನಾವು ಎಲ್ಲಿ ಹೋದ್ರು, ಹಿರಿಯರಿಗೆ ನಮಸ್ಕಾರ ಮಾಡುವಾಗ್ಲೂ ಎಲ್ಲಿ ಏನು ಹೋದ್ರು ನಮ್ಮ ಒಳಗೆ ಇರುವಂತ ಈ ಬಿಂಬ ಅದು ಹೊರಗೆ ಈ ರೂಪದಲ್ಲಿ ಅವರುಗಳು ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿನೂ ಬಿಕಾಸ್ ಒಳಗೆ ನಾವು ನಮಸ್ಕಾರ ಪೂಜೆ ಹೀಗೆ ಏನು ಒಳಗೆ ಇರುವನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಹೊರಗೆ ಅವರನ್ನ ಇಟ್ಟುಕೊಂಡು ಅಂದ್ರೇನು, ನನ್ನಲ್ಲಿ ಇರುವಂತ ಈ ಬಿಂಬನೇ ಇವರೊಳಗೆ ನಿಂತಿದ್ದಾನೆ. ಆ ಪ್ರತಿಮಾ ವೆಂಕಟೇಶ್ವರ ಸ್ವಾಮಿ ನೋಡಿದಾಗ ಆ ಪ್ರತಿಮೆಯಲ್ಲಿ ಅವನೇ ಇದ್ದಾನೆ, ಅದೇ ಹಾಗೆ ಅವ್ರು ಮಾಡ್ತಾರೆ ಅಲ್ಲಿ. ನಾವು ಪೂಜೆ ಮಾಡುವಾಗ್ಲೂ ಹಾಗೆ ಹೃದಯದಲ್ಲಿ ಧ್ಯಾನಂ ಇದೆ, ಧ್ಯಾನಂ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ನಮ್ಮ ಮುಂದೆ ಇರುವಂತ ಒಂದು ವಿಗ್ರಹ ಆಗಲಿ ಒಂದು ಪಿಕ್ಚರ್ ತಂದು ಇಡ್ತೀವಿ, ಹಾಗೇನೆ ಮಾಡೋದು. ಸೊ ಅದಕ್ಕೆ ತತ್ ಒಳಗಿದ್ದು ಎಲ್ಲವನ್ನೂ ಸ್ವೀಕಾರ ಮಾಡಿ ಯಾರಿದ್ದಾನೋ ಅವನು ಹೊರಗೇನೋ ಹಬ್ಬಿದ್ದಾನೋ, ನನ್ನ ಸ್ವಾಮಿ ನಿನ್ನ ಸ್ವಾಮಿ ಸರ್ವಾಂತರ್ಯಾಮಿ ಜಗದಂತರ್ಯಾಮಿ ಅಂತ ಹೇಳ್ತಾರೆ, ಎಲ್ಲ ಕಡೆನೂ ಇರುವವನು ಭಿನ್ನರಹಿತ. ಸೊ ಅದೇ ಸೊ ತತ್ ಅವನಿಂದ ಕೊಟ್ಟ ತತ್ ದತ್ತಸ್ಯ ಅವನು ಕೊಟ್ಟಿದ್ದು, ಅವನು ಕೊಟ್ಟಿದ್ದು ಏನು ಕಣ್ಣು ಮುಂದೆ ಏನೇನು ಅವ್ರು ಹೇಳ್ತಾರೆ ಈ ಪದ್ಯದಲ್ಲಿ ಹೇಳ್ತಾರೆ, ಕಣ್ಣು ಮುಂದೆ ಏನೇನು ನಾವು ಕಾಣ್ತೀವೋ ಎಲ್ಲವೂ ಅವನು ಕೊಟ್ಟಿದ್ದು, ನನಗೆ ಅಂತ ಎಕ್ಸ್ಕ್ಲೂಸ್ ಇಲ್ಲ, ಈ ಪ್ರಪಂಚ ಪೂರ ಅವನು ಕೊಟ್ಟಿದ್ದಾನೆ, ಮಾಡಿ ಇಟ್ಟಿದ್ದಾನೆ ನಮ್ಮ ಮನೆಯಲ್ಲಿ ಇರುವಂತ ನಮ್ಮ ಅಧೀನದಲ್ಲಿ ಇರುವಂತ. ಇದು ಬಾಹ್ಯ ಪೂಜೆ ಎಂಬುದನ್ನ ವಿವರ ಮಾಡುತ್ತಾ ಹೇಳ್ತಾರೆ. ಬಾಹ್ಯ ಪೂಜೆ ಎರಡು ಕೈಂಡ್ ಇದೆ, ಒಂದು ಪೂಜೆ ನಮ್ಗೆಲ್ಲ ಗೊತ್ತಿರುವಂತ ಪೂಜೆ, ಇದಕ್ಕೇನು ನಾವು ಮನೆಯಲ್ಲಿ ಸಾಲಗ್ರಾಮ ಪೂಜೆ ಮಾಡ್ತಾರೆ, ನಾವು ವಿಗ್ರಹ ತುಳಸಿ ಇದೆಲ್ಲ ಇಟ್ಟುಕೊಂಡು ಪೂಜೆ ಮಾಡ್ತೀವಿ. ಸೊ ಈ ಪೂಜೆ ಇದು ಬಾಹ್ಯ ಪೂಜೆನೆ, ಫಿಸಿಕಲಿ ಯು ಡೂ ಇಟ್, ಎಕ್ಸ್ಟರ್ನಲ್ ಆಗಿ ಇರುವಂತದ್ದು ಆಳಗ್ರಾಮ, ಅಲ್ಲಿ ಉದ್ದರಿ ಪ್ಯಾಲ ಇದೆಲ್ಲ ಇಟ್ಟುಕೊಂಡು ಪುಷ್ಪ ಇದೆಲ್ಲ ಇಟ್ಟುಕೊಂಡು ಹೊರಗಿನ ವಸ್ತುವಿಂದ ಮಾಡುವಂತ ಪೂಜೆ. ಇದಕ್ಕೆ ಮೂರು ರೀತಿ ಅಂತ ಹೇಳ್ತಾರೆ, ಒಂದು ವೈದಿಕ ಪೂಜೆ ಅಂತ ಹೇಳ್ತಾರೆ, ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯವೇ. ವೈದಿಕ ಪೂಜೆ ಅಂದ್ರೆ ಏನಂದ್ರೆ, ಕೆಲವರು ನೋಡಿ ಷೋಡಶ ಉಪಚಾರಗಳ ಪೂಜೆ ಮಾಡುವಾಗ ಕೆಲವರು ಗಂಡಸರು ಅವರು ಏನ್ ಮಾಡ್ತಾರಂದ್ರೆ, ಈ ಪುರುಷ ಸೂಕ್ತದ 16 ಋಗ್ವೇದಿಗಳಾಗಿದ್ದರೆ ಎಲ್ಲರೂ ಹಾಗೆ ಮಾಡ್ತಾರೆ, ಸ್ವಲ್ಪ ವ್ಯತ್ಯಾಸ ಇರ್ಬೋದೇನೋ. ಸೊ ಈ ಋಕ್ಕುಗಳನ್ನ ಇಟ್ಟುಕೊಂಡು 16 ಋಕ್ಕುಗಳನ್ನ ಇಟ್ಟುಕೊಂಡು ಆದ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಅಂತ ಹೇಳುವಾಗ ಒಂದು ಪುರುಷ ಸೂಕ್ತದ ಒಂದು ಋಕ್ಕು ಹೇಳೋದು ಅರ್ಜಂ ಸಮರ್ಪಯಾಮಿ, ಇನ್ನೊಂದು ಋಕ್ಕು ಹೇಳೋದು ಪಾದ್ಯಂ ಸಮರ್ಪಯಾಮಿ. ಆ ಒಂದು ಪುರುಷ ಸೂಕ್ತದಿಂದಲೇ ಸ್ನಾನ ಮಾಡೋದು ಪುರುಷ ಸೂಕ್ತದಿಂದಲೇ, ಅಂದ್ರೆ ಪುರುಷ ಸೂಕ್ತ ಅಂದ್ರೆ ಪುರುಷ ಸೂಕ್ತ ಇತ್ಯಾದಿ ವೈದಿಕ ಅಂದ್ರೆ ಏನು, ವೇದದಲ್ಲಿ ಇರುವಂತದ್ದು ನಿತ್ಯವಾದ ಅಪೌರುಷೆಯಾದ ವೇದಗಳಲ್ಲಿ ಇರುವಂತದನ್ನ ಇಟ್ಟುಕೊಂಡೇ ಪೂಜೆ ಮಾಡೋದು. ಕೆಲವರು ಬಂದು ಹಾಗೆ ಮಾಡಲ್ಲ, ಅದಕ್ಕೆ ಮಂತ್ರಗಳನ್ನ ಇಟ್ಟುಕೊಂಡು ಅರ್ಜ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಪದ್ಯಮಾಲಾ ಮುಂತಾದೆಲ್ಲ ಇಟ್ಟುಕೊಂಡು ಅವ್ರು ಮಾಡೋದು ಸರಿಯಾ ಇವ್ರು ಮಾಡೋದು ಸರಿಯಾ ಅಂದ್ರೆ, ಇದು ದೇ ಆರ್ ಡಿಫ್ರೆಂಟ್ ವೇಸ್. ಒನ್ ಈಸ್ ಕಾಲ್ಡ್ ವೈದಿಕ ಪೂಜೆ ಅಂತ ವೈದಿಕರು ಮಾಡೋ ಪೂಜೆ ಅಂತ ಅರ್ಥ ಅಲ್ಲ, ಅದು ವೈದಿಕ ಪೂಜೆ ಅಂದ್ರೆ ವೇದದಲ್ಲಿ ಇರೋದು ಆಸ್ ಈಸ್ ವೇದದಲ್ಲಿ. ಅದಕ್ಕೆಲ್ಲ ಸ್ವರ ಎಲ್ಲ ಚೆಂದಾಗಿ ತಿಳ್ಕೊಂಡು ಅದು ಮಾಡಿ ಸ್ವರಕ್ಕೇನೋ ತುಂಬಾ ಮೀನಿಂಗ್ ಇದೆ, ಒಂದಕ್ಕೊಂದು ಎಲ್ಲಿ ಮೇಲಕ್ಕೆ ಉದಾತ್ತ ನೋಡಿದೀವಿಲ್ಲ, ಉದಾತ್ತ ಅನುದಾತ ಒಂದೊಂದಕ್ಕೇನೋ ಅರ್ಥ ಇದೆ, ಸರಿಯಾಗಿ ಹೇಳ್ಬೇಕು. ಒಂದಕ್ಕೊಂದು ಹೇಳ್ಬಿಟ್ರೆ ನಾನು ಈಶಾ ನೀನು ದಾಸ ಆ ಥರ ಬಂದ್ಬಿಡುತ್ತೆ, ಸ್ವರ ವ್ಯತ್ಯಾಸ ಆಗ್ಬಾರ್ದು. ಅದು ಮಾಡೋರು ಕೆಲವರು ಅದಕ್ಕೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ಈ ಒಂದು ಬರೀ ಒಂದು ಪೌರುಷೇಯ ಗ್ರಂಥ ಅಂದ್ರೆ ಮೂಲತಃ ನಮ್ಗೆ ಪಂಚರಾತ್ರ ಗ್ರಂಥ ಅದಕ್ಕೆ ಅನುಗುಣವಾಗಿ ಇರುವಂತ ಅದರ ಪುರಾಣಗಳು, ಪುರಾಣದಲ್ಲಿ ಮೋಸ್ಟ್ ಆಫ್ ದ ಪುರಾಣ ಈ ಪುರಾಣಗಳಲ್ಲೆಲ್ಲ ಮಂತ್ರಗಳು ಇದೆಲ್ಲ ತೆಗೆದು ಆಯ್ಕೆ ಮಾಡಿ ಪೂಜಾ ಪದ್ಧತಿ ಅದು ಇದು ಅಂತ ಹಾಕಿರ್ತಾರೆ. ಇದನ್ನ ಮಾತ್ರ ಇಟ್ಟುಕೊಂಡು ಮಾಡೋದು ಇದು ತಾಂತ್ರಿಕ ಪೂಜೆ. ತಾಂತ್ರಿಕ ಅಂದ್ರೆ ಬೇರೆ ಎಲ್ಲ ಒಂದೊಂದು ಪೂಜೆನು ಮೂರ್ ರೀತಿಯಾಗಿ ಆಗತ್ತೆ, ಅದು ಬೇರೆ ಸಾತ್ವಿಕ ರಾಜ ಈ ಒಂದು ವೈದಿಕ ಪೂಜೆನು ಸಾತ್ವಿಕ ರಾಜ್ಯದ ಅಂಶ ಆಗ್ಬೋದು. ಸೊ ತಾಂತ್ರಿಕ ಪೂಜೆ ಅಂತ ನಾವು ಹೇಳೋದು ಏನು ಅಂದ್ರೆ, ಆ ಒಂದು ತಂತ್ರ ಸಾರ ಸಂಗ್ರಹ ಆಚಾರ್ಯ ಬರೆದಿದ್ದಲ್ಲ ಆ ತರ ತಾಂತ್ರಿಕ ಅಂತ ಹೇಳುವ ಮೂಲಕವಾಗಿ ವೇದದಿಂದ ಡೈರೆಕ್ಟ್ ಇಲ್ಲ, ಅದಕ್ಕೆ ಅನುಗುಣವಾಗಿ ಬರೆದದ್ದು. ಇಟ್ ಇಸ್ ಆಥರ್ಡ್ ಪುರುಷರಿಂದ ರಚನೆ ಮಾಡಿತ್ತು ಆ ತರ ಇರೋದು. ಪುರುಷನಿಂದ ದೇವರು ಒಂದು ಅವತಾರ ತಾಳಿ ಬಂದಾಗ ದೇವರು ವೇದವ್ಯಾಸರಾಗಿ ಬಂದು ಮಾಡಿದ್ದು ಆ ತರ ವೇದವ್ಯಾಸರ ಅಂತ ಹೇಳ್ತೀವಿ. ಸೊ ಹೀಗ ವೇದಗಳಿಗೆ ಆತರ ಇಲ್ಲ, ಯಾಕಂದ್ರೆ ವೇದ ಎಂಬುದು ನಾಲೆಜ್, ನಾಲೆಡ್ಜ್ಗೆ ಯಾರು ಆತರ ಇರಲ್ಲ. ನಾಲೆಡ್ಜ್ ಶುಡ್ ಆಲ್ವೇಸ್, ದೇವ್ರಿ ಯಾವತ್ತಿನಿಂದ ದೇವರಿದ್ದಾನೋ ಅವತ್ತಿನಿಂದ ಅವನ ಬಗ್ಗೆ ನಾಲೆಡ್ಜ್ ಇದ್ದೇ ಇದೆ, ಅದನ್ನ ವೇದ ಅಂತ ಹೇಳ್ತಾರೆ. ಸೊ ಹೀಗೆ ಮಾಡೋದು ಒಂದು ತಾಂತ್ರಿಕ ಪೂಜೆ ಅಂತಾರೆ. ಕೆಲವು ಪೂಜೆಗಳು ಕೆಲವು ಪದ್ಯಮಾಲ ಅನ್ಕೊಳ್ತೀನಿ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವ್ರದ್ದು ಮಿಶ್ರ ಪೂಜೆ ಅಂತ. ಮಿಶ್ರ ಪೂಜೆ ಅಂದ್ರೆ ಒಂದು ಕೆಲವು ಋಗ್ವೇದದಿಂದ, ಸಾಮವೇದದಿಂದ, ಯಜುರ್ವೇದದಿಂದ ಕೆಲವು ಮಂತ್ರಗಳು ಆಸೀಸ್ ಇರೋದು, ಹಾಗೇ ಚೇಂಜ್ ಆರ್ಡರ್ ಸ್ವರ ಯಾವ್ದು ಚೇಂಜ್ ಮಾಡದೆ ಅದು ಇರೋದು. ಅದು ಜೊತೆಯಲ್ಲಿ ಈ ಪುರಾಣಗಳು, ಪುರಾಣದಿಂದ ಆಥರ್ಡ್, ಸೊ ಬೋತ್ ಆಥರ್ಡ್ ಅಂಡ್ ಅನ್ಆಥರ್ಡ್ ಅಂದ್ರೆ ಪೌರುಷೆಯ ಪೌರುಷ ಅಂದ್ರೆ ವೇದ ಇತರ ಅಂದ್ರೆ ವೇದಕ್ಕೆ ಅನುಗುಣವಾಗಿ ರಚನೆ ಮಾಡಿದೆ. ಇದು ಮಿಶ್ರ ಮಾಡಿ ಮಾಡೋದು ಮಿಶ್ರ ಪೂಜೆ ಅಂತ. ವೈದಿಕ ಪೂಜೆ, ತಾಂತ್ರಿಕ ಪೂಜೆ, ಮಿಶ್ರ ಪೂಜೆ ಅಂತ. ಇದು ಬಾಹ್ಯ ಪೂಜೆ ಆಯಿತು, ಇದನ್ನ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳೋ ವಿಷಯವೇ ಬೇರೆ ಅಂತಾರೆ. ಈ ಪೂಜೆ ಇಸ್ ಟೋಟಲಿ ಡಿಫ್ರೆಂಟ್. ಇದು ಬಾಹ್ಯ ಪೂಜೆ, ಬಟ್ ಈ ಬಾಹ್ಯ ಪೂಜೆಗೆ ಬಂದು ಬೇರೆ ರೀತಿಯಾಗಿದೆ. ಹೇಗಿದೆ ಅಂದ್ರೆ ಇಲ್ಲಿ ಹೇಳ್ತಾರ, ತದ್ದತ್ತಸ್ಯ ತದ್ದಾನೆ, ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೋ ಅದನ್ನ ಅವನಿಗೆ ಕೊಡೋದು, ಅವನಿಗೆ ದಾನ ಮಾಡೋದು. ಅಂದ್ರೆ ಏನು ದಾನ ಅಂದ್ರೆ, ಅವನಿಗೆ ದಾನ ಅಂದ್ರೆ ಅವನಿಗೆ ಇಲ್ಲ ನಾವು ಕೊಡ್ತೀವಿ ಹಾಗಲ್ಲ, ಅವನದ್ದು ಅಂತ ತಿಳ್ಕೊಳ್ಳೋದು, ಅವನಿಗೆ ಕೊಟ್ಟು ಬಿಡೋದು. ನಮ್ದಲ್ಲ ಇದು, ಇದು ಯಾವುದು, ನಥಿಂಗ್ ನಥಿಂಗ್ ಯು ಓನ್ ನಥಿಂಗ್. ಸೊ ಅವನದ್ದು ಅಂತ ತಿಳ್ಕೊಂಡು ಅವನದ್ದು ಅಂತ, ಅವನು ಕೊಟ್ಟದ್ದು ಇದು ನನ್ನ ಸಾಧನೆಗೆ, ಒಂದು ರೆಂಟಲ್ ಪ್ಲೇಸರ ನನ್ನ ಸಾಧನೆಗೆ ಎಲ್ಲವೂ ಕೊಟ್ಟಿದ್ದಾನೆ. ಏನೆಲ್ಲ ಕೊಟ್ಟಿದ್ದಾನೆ, ಸ್ಟಾರ್ಟಿಂಗ್ ವಿತ್ ಈ ದೇಹ. ದೇಹ ಕಾಣ್ತಾ ಇದೆಲ್ಲ, ದೇಹದಿಂದ ಎವ್ರಿಥಿಂಗ್, ನಾವು ರಿಲೇಶನ್ಶಿಪ್, ರಿಲೇಟಿವ್ಸು, ಫ್ರೆಂಡ್ಸ್, ಈ ಒಂದು ಜಡ ಪದಾರ್ಥ, ಈ ಮನೆಯಲ್ಲಿ ಇರುವಂತಹ ಜಡ ಪದಾರ್ಥಗಳು. ಅದು ಮಾತ್ರ ಇಲ್ಲ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಪೃಥ್ವಿಯನ್ನೇ ನೋಡಿ, ನಿಮ್ಗೆ ಕಣ್ಣಿಗೆ ಕಾಣಿಸುವಂತ ಈ ಪೃಥ್ವಿಯೇ ನೋಡಿ. ಪೃಥ್ವಿ ಏನು, ಅದಕ್ಕೆ ಆ ಕಾಲದಲ್ಲಿ ಯಾತ್ರೆ ಹೋಗೋರು, ಯತಿಗಳಿಗೆ ಅಂತೂ ಒಂದು ಜಾಗದಲ್ಲಿ ಇರೋದಿಲ್ಲ, ಸಂಚಾರ. ಸೊ ನಾವು ಅಷ್ಟು ಹೋಗೋದಿಲ್ಲ, ನಮ್ಗೆ ಏನೋ ಕರ್ತವ್ಯ, ಗೃಹಸ್ಥಾಶ್ರಮಿಗಳು ಕರ್ತವ್ಯಗಳು ಇರ್ತವೆ, ಇದ್ರೂ ನಾವು ಹೋಗ್ತೀವಿ. ಈವನ್ ಈ ಕಾಲದಲ್ಲಿ ನೀವೇನೋ ಸಮ್ಮರ್ ವೆಕೇಶನ್, ಸಮ್ಮರ್ ಪಿಕ್ನಿಕ್ ಎಲ್ಲೆಲ್ಲ ಹೋಗ್ತೀರಲ್ಲ, ಹೋಗೋದು ಒಂದು ಸಾಧನೆ ಮಾಡ್ಕೊಳ್ಳಿ. ನೀವು ಒಂದು ಪಿಕ್ನಿಕ್ ಪ್ಲಾನ್ ಮಾಡ್ತಾ ಇದ್ರೆ, ಒಂದು ವೆಕೇಶನ್ ಪ್ಲಾನ್ ಮಾಡ್ತಾ ಇದ್ರೆ, ನೀವು ಈ ಇಲ್ಲಿಂದ ಆ ಏರಿಯಾಗೆ ಹೋಗ್ತೀರಿ, ಇಲ್ಲಿಂದ ಒಂದು ಟ್ರೈನ್ಲಿ ಕಾರ್ಲಿ ಹೋಗ್ತೀರ ಅನ್ಕೊಳ್ಳಿ. ಅಲ್ಲಿ ಆ ಜಾಗೆಯಲ್ಲಿ, ಅಲ್ಲಿ ಹೇಳ್ತಾರೆ ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ, ಇಲ್ಲಿ ಏನ್ ಹೇಳ್ತಾರೆ, ನೀವು ಹೋಗ್ತೀರಾ ಹೋಗೋ ಜಾಗ, ಅಲ್ಲಿ ಒಂದು ಭಗವಂತ, ಆ ಊರು ಗ್ರಾಮ ದೇವತೆ ಅಂತ ನಮ್ಮ ಊರಿಲ್ಲ ಹೇಳ್ತಾರೆ, ಈ ಊರಿಗೆ ಈ ಗ್ರಾಮಕ್ಕೆ ಈ ದೇವತೆ, ಅದಕ್ಕೆ ಅದು ಅಂತ ಒಂದೊಂದು ಇಟ್ಕೊಂಡಿರ್ತಾರೆ. ಅವ್ರ ಮನೆ ಮನೆಗಳಿಗೆಲ್ಲ ಮನೆ ಮನೆಗಳಿಗೆ ಕುಲ ದೇವರು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿಂದ ಅಲ್ಲಿ ಹೋಗುವಾಗ ಈ ದೇವರ ರೂಪದಿಂದ, ಈ ದೇವರು ಇರುವಂತ ಈ ಮನೆ, ಈ ಮಂದಿರ ಎಲ್ಲ ಅದೇ ಹೇಳ್ತಾರೆ. ನಾವು ಐದನೇ ಸಂಧಿಯಲ್ಲಿ ನೋಡಿದಾಗ ವಿಭೂತಿ ಸಂಧಿಯಲ್ಲಿ ಬಂದ ವಿಷಯವನ್ನೇ ಇನ್ನೂ ಚೆನ್ನಾಗಿ, ಹಾಗೆ ಅದು ವ್ಯತಿರೇಕ ಪೂಜೆ ಅಂತ ಹೇಗೆ ಮಾಡೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ತರ ದೇವರು ಎಲ್ಲಾ ಕಡೆನೂ ದೇವರಿದ್ದಾನೆ ಹೇಳುವಾಗ ಇನ್ನೊಂದು ಅಡಿಷನ್ ಕೊಡ್ತಾರೆ. ದೇವರು ಇದ್ದಾನೆ ಅಂದ್ರೆ ಒಂದು ಪುಷ್ಪ ತಗೊಳ್ಳಿರ್ತಾರೆ. ಇಲ್ಲಿ ಫಸ್ಟ್ ತಗೊಳ್ಳೋದು ಸ್ಥಳ ಜಲಾದ್ರಿಗಳಲ್ಲಿ. ಸ್ಥಳ ಅಂದ್ರೆ ನಾವು ನೆಲೆಸಿರುವಂತ ಈ ಭೂಮಿ, ಪೃಥ್ವಿ. ಸ್ಥಳ ಜಲ ನೀರು, ಅದ್ರಿ ಮೌಂಟನ್, ಇದೇ ನಾವು ನೋಡ್ತೀವಿ. ನೀರ್ ನೋಡ್ತೀವಿ, ನಾವು ಇರುವಂತ ಭೂಮಿ ನೋಡ್ತೀವಿ, ಎದುರು ಏನಾದ್ರು ಒಂದು ಗುಡ್ಡ, ಇದು ಜಸ್ಟ್ ಹಿಲ್ಲಕ್ಸ್ ಮೌಂಟನ್ ಏನೋ ಒಂದು ಕಾಣಿಸ್ತಲ್ಲ, ಎತ್ತರವಾಗಿ ಏನಾರು ಒಂದು ಇರುತ್ತಲ್ಲ, ಅಬೌದ್ ಸೀ ಲೆವೆಲ್ ಸ್ವಲ್ಪ ಇರತ್ತಲ್ಲ. ಸೊ ಅದು ಅದ್ರಿ, ಅದ್ರಿ ಅಂದ್ರೆ ಬೆಟ್ಟಗಳು. ಸೊ ಸ್ಥಳ ಜಲ ಅದ್ರಿ, ಇಲ್ಲಿ ಏನ್ ನೋಡ್ತೀರಾ ನೀವು ಒಂದು ಶೆಲ್ಟರ್ಗಳಲ್ಲಿ ಜನಿಸುವ, ಅಲ್ಲಿಂದ ಅಲ್ಲಿ ಹುಟ್ಟಿರುವಂತದ್ದು ಏನೆಲ್ಲ ಹುಟ್ಟ. ಜನರಲ್ ಆಗಿ ನಾವು ತಕೊಳ್ಳೋದು ಭೂರುಹ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಭೂರುಹ ಅಂದ್ರೆ ಭೂಮಿ ಅಂತ ಹುಟ್ಟುವುದು ಅಂದ್ರೆ ಒಂದು ಒಂದು ಟ್ರೀಸ್ ಇರಬಹುದು. ಟ್ರೀಸ್ ಲೀನೆ ಅದರಲ್ಲಿ ವೆರೈಟೀಸ್ ಅಂತ ಬಳ್ಳಿಗಳು ಇರಬಹುದು, ಪೊದೆಗಳು ಇರಬಹುದು, ಲತೆಗಳು ಇರಬಹುದು, ದ್ರುಮ ಹೂ ಕೊಡುವಂತ ಮರಗಳು ಇರ್ಬೋದು, ಹೂ ಕೊಡದೇ ಇರುವಂತ ಮರಗಳು, ಆ ಹೂ ಕೊಡದೆ ಆ ಒಂದು ಹಣ್ಣುಗಳು, ವೆರೈಟೀಸ್. ಯು ಇಫ್ ಯು ಜಸ್ಟ್ ಅಬ್ಸರ್ವ್ ದ ನೇಚರ್, ಜಸ್ಟ್ ಲುಕ್, ದೇವರು ಎಲ್ಲ ಇಟ್ಟಿದ್ದಾನೆ. ಆಲ್ ವಿ ಹ್ಯಾವ್ ಟು ಸಿ ಇಸ್ ವಿ ಲುಕ್, ನಾಟ್ ಜಸ್ಟ್ ಎಕ್ಸ್ಟರ್ನಲ್. ಇದು ಒಂದೊಂದು ಒಂದು ನೋಡಿದ್ದಾಗ ಫಾರ್ಮರ್ ಸೊಲಿಡಿಟಿ ಎವ್ರಿಥಿಂಗ್ ಅಂದ್ರೆ ಆ ಫಾರ್ಮರ್ಗೆ ಆ ಬುದ್ಧಿ ಕೊಟ್ಟು ಅವನಲ್ಲಿ ನಿಂತು ಭಗವಂತ ಒಂದೊಂದು ಕಾಲಕ್ಕೆ ಒಂದೊಂದು ಸೀಸನ್ ಒಂದೊಂದು ಇದರಲ್ಲಿ ಮಾಡಿದ್ದಾನೆ. ಅದನಿಂದ ಹೂಗಳಾಗುತ್ತೆ ಎಷ್ಟು ರಕರಕ ಎಷ್ಟು ವಿಚಿತ್ರ ಅದು ಹೇಳ್ತಾರೆ ಅವರು. ಈ ಪೂಜೆ ಹಬ್ಬಿ ಹರಡಿದ್ದ ಎಲ್ಲ ಒಂದೊಂದು ಕಡೆನೂ ಹಬ್ಬಿ ನಮ್ಮ ಸುತ್ತು ತಕೊಂಡ್ರೆ ಅಷ್ಟು ಒಂದು ಭೂಮಿಯಿಂದ ಆದದ್ದು ಅಂದ್ರೆ ಇಲ್ಲಿ ತಕೊಳ್ಳೋದು ಗಿಡಗಳು ಮತ್ತು ಇದು ಹೂಗಳು ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್. ಆ ಒಂದೊಂದು ವೆರೈಟಿ ಜಸ್ಟ್ ಅಬ್ಸರ್ವ್ ಇಟ್. ನೀವು ವೆಕೇಶನ್ ಹೋದಾಗ ಜಸ್ಟ್ ಆಸ್ ಯು ಕ್ಯಾನ್ ಸೀ ಥ್ರೂ ದ ನೀವು ಟ್ರಾವೆಲ್ ಮಾಡುವಾಗ ನೋಡಿ ಎಷ್ಟು ಕಲರ್ಸ್ ಏನೇನು ವಿಚಿತ್ರ ಅಲ್ಲಿ ಏನ್ ನೋಡೋದು ಅಂದ್ರೆ ಅದಕ್ಕೆ ಹೂಗಳಿಗೆ ಪರಿಮಳ ಇದೆ, ಪರಿಮಳ ವಾಸನೆ ಗಂಧ ಇದೆ, ಆ ಗಂಧ ಬರುತ್ತೆ ಪರಿಮಳ ಬರುತ್ತೆ. ಅದು ಎಲ್ಲಿಂದ ಬರೋದು? ಮಣ್ಣಿನಿಂದ ಬರುವಂತ. ಮಣ್ಣಿಗೆ ನಾವು ಪಂಚಭೂತ ಹೇಳಿದಾಗ ನೋಡಿದ್ದೇವೆ, ಪಂಚಭೂತಗಳು ಅಂತ ತಕೊಂಡಾಗ ಪಂಚಭೂತದಲ್ಲಿ ಗಂಧ ಇಸ್ ಸ್ಪೆಷಲ್. ಆ ಪೃಥ್ವಿಗೆ ಗಂಧ, ಪೃಥ್ವಿಗೆ ವಾಸನೆ. ವಾಸನೆ ಅಂಬೋದು ಆ ಪೃಥ್ವಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಆ ಕ್ವಾಲಿಟಿ ಆ ಹೂಗಳಿಂದ ನಿಮ್ಗೆ ವ್ಯಕ್ತ ಆಗ್ತಾ ಬರುತ್ತೆ. ಈ ಪೃಥ್ವಿ ಜೊತೆಯಲ್ಲಿ ನೀರು ಸೇರಿದ್ದಾಗ, ನೀರು ಪ್ರಧಾನ ಆದಾಗ ಆ ಹಣ್ಣುಗಳಲ್ಲಿ ಇರುವಂತ ಆ ಒಂದು ಸುರಸ ಭೋಜನ ಸಂಧಿಯಲ್ಲಿ ಬಂದಿದೆ. ಸೊ ಆ ರಸ ಅದು ಹಣ್ಣುಗಳಲ್ಲಿರೋ ಎಷ್ಟೆಷ್ಟು ವಿಚಿತ್ರ. ಒಂದು ಗಿಡದಲ್ಲಿ ಏನು ಎಷ್ಟೆಷ್ಟು ವಿಚಿತ್ರ ಇರುತ್ತೆ. ಆ ಗಿಡ ಅಂತ ತಕೊಂಡ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿನೂ ನೀವು ನೋಡಬಹುದು ಗಿಡವನ್ನ, ಆ ಬಳ್ಳಿಯನ್ನ, ಪೊದೆಯನ್ನ, ಲತೆಯನ್ನ, ವೆರೈಟಿ ಆಫ್ ಟ್ರೀಸ್ ಇದೆಲ್ಲ ನೋಡಿದ್ರೆ ಅದು ಒಂದೊಂದನ್ನು ನಾವು ಅವರು ಏನ್ ನೋಡ್ತೇವೆ. ಇದು ಜ್ಞಾನಿ ಕೋಲಿದರು ಅಂತ ಹೇಳಿದಾಗ ಜ್ಞಾನಿಗಳು ಇದನ್ನ ನೋಡ್ತಾರೆ. ಅವ್ರು ವಿಜಯದಾಸರು ನೋಡಿದಾಗ ಅವ್ರಿಗೆ ಯಾಕೆ ಅನ್ಸಿತ್ತು ಅಂದ್ರೆ, ದೇವರೇ ಈ ಒಂದು ಗಿಡ ತಕೊಂಡ್ರೆ ಅಖಂಡ ರೂಪ. ಅಲ್ಲಿ ಭೋಜನ ರಸ ವಿಭಾಗ ಸಭೆಯಲ್ಲಿ ನೀರ್ ಬಗೆಯ ರೂಪವನ್ನ ಅರಿತು ಬುಂಜಿ ಅರ್ಪಿಸೋ ಅವನಡಿಗೆ ಅಂತ ಬರ್ತಾರೆ. ಎರಡು ರೂಪವನ್ನ ಯಾವಾಗ್ಲೂ ಚಿಂತನೆ ಮಾಡಿದ್ರೆ ಅಲ್ಲಿ ಸೀಮಿತವಾಗಿ ಇಟ್ಟುಕೊಂಡು ಖಂಡ ಅಖಂಡ ಅಂತ ಅದನ್ನೇ ಇಲ್ಲಿನೂ ತರಬೇಕು ಅಂತಾರೆ. ಖಂಡ ಅಖಂಡ ಇಲ್ಲಿನೇ ನೋಡ್ಲಕ್ಕೆ ಒಂದು ಹೂ ತಕೊಳ್ಳಿ, ಒಂದು ಹೂ ತಕೊಂಡ್ರೆ ಒಂದೇ ಒಂದು ಹೂ ತಕೊಂಡ್ರೆ ಅದು ಒಂದು ಹೂ ಶೇಪ್ ಅಲ್ಲ, ಒಂದೇ ಒನ್ ಯೂನಿಟ್ ಒಂದು ಫ್ಲವರ್. ಸೊ ಅಲ್ಲಿ ದೇವರು ಅದೇ ಆಕಾರದಿಂದ ಆ ಒಂದು ಅಖಂಡ ರೂಪದಿಂದ ಅಲ್ಲಿ ನಿಂತಿದ್ದಾರೆ. ಆಮೇಲೆ ಅಲ್ಲಿಂದ ಒಂದು ಪೆಟಲ್ ಅನ್ನ ಎತ್ತಿದ್ದೀರಾ, ಒಂದು ಪೆಟಲ್ ನೋಡ್ತೀರಾ, ಒಂದೊಂದು ಪೆಟಲ್ ಒಂದೊಂದು ಕಲರ್ ಶೇಡ್ಸ್ ನಿಂದ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಫಾಲ್ ಟೈಮ್ಲಿ ಇನ್ನೂ ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ನೋಡಿದಾಗ ಅದು ಖಂಡ ರೂಪ, ಅದು ಮಾತ್ರ ಬೇರೆ, ಖಂಡ ಅಖಂಡ. ಸೊ ಒಂದೊಂದು ಖಂಡ ಅಖಂಡ ರೂಪವೂ ಇದೆ. ಸೊ ಅದೇ ತಗೊಂಡ್ರೆ ಎಂಟೈರ್ ಬುಷ್ ಅದು ಅಖಂಡ. ಸೊ ಒಂದೊಂದು ಹೂ ಇವಾಗ ಖಂಡ ಆಯ್ತು. ನಾವ್ಯಾವ ಊಟ ಮಾಡುವಾಗ ಅಲ್ಲಿ ನೋಡಿದ್ದು ನಾವು ಭೋಜನ ರಸ ವಿಭಾಗ ಸಂದಿಯಲ್ಲಿ ಊಟ ಮಾಡುವಾಗ ಅಲ್ಲಿ ಎಂಟೈರ್ ನಮ್ಗೆ ಹಾಕಿ ಮಾಡಿದ್ದ ಅನ್ನ ಅಖಂಡ, ನಮ್ಗೆ ಬಂದದ್ದು ಒಂದು ಪ್ರಸಾದ ಖಂಡ, ನಮ್ಮ ಕೈಯಲ್ಲಿ ಬಂದದ್ದು ಅಖಂಡ. ಒಂದು ಅಗಳು ತಗೊಂಡದ್ದು ಖಂಡ, ಒಂದು ಅಗಳು ಒಳಗೆ ಹೋದಾಗ ಒಂದು ಅಗಳು ಅಂಬೋದೇ ಅಖಂಡ. 24 ತತ್ವ ಇದೆ ಅಲ್ಲಿ, ಒಂದೊಂದು ತತ್ವಕ್ಕೇನೋ ಒಂದೊಂದು ಅನ್ನಮಯ ಪ್ರಾಣಮಯ ಅದಕ್ಕೆ ಹೋಗೋದು ಒಂದೊಂದು. ಸೊ ಖಂಡ ಅಖಂಡ ಖಂಡ ಅಖಂಡ ಇಟ್ ನೆವರ್ ಎಂಡ್ ಕಂಟಿನ್ಯೂಸ್. ಸೊ ಹಾಗೆ ನೀವು ಈ ಪೃಥ್ವಿಯಲ್ಲಿ ಹುಟ್ಟಿರುವಂತ ಸ್ಥಳ ಜಲದಲ್ಲಿ ಹೂಗಳು, ತಾವರೆ ಪ್ರಸಿದ್ಧವಾದ ಕಮಲಗಳು, ನೇದಿಲಿ, ಈ ತರ ಒಂದು ಬೇಸಿಕಲಿ ಇಟ್ಕೊಳ್ಳೋದು ಅಂದ್ರೆ ನಾವು ಚಿಂತನೆ ಮಾಡುವಾಗ ಅನಿಷಿದ್ಧ ಅಂದ್ರೆ ವಾಟವರ್ ಇಸ್ ಏನೋ ಒಂದು ಮುಳ್ಳು ಗಿಳ್ಳು, ಮುಳ್ಳುಗಳನ್ನು ವ್ಯಾಪ್ತವಾಗಿ ಇದ್ದಾನೆ ಅವನು, ಇಲ್ಲದಿಲ್ಲ. ನಾವು ಇಟ್ಟುಕೊಳ್ಳೋದು ಈ ತರ ಯಾವ ತರ ಅಂದ್ರೆ ಮನಸ್ಸನ್ನ ಸೆಳೆಯುವ, ಮನಸ್ಸನ್ನ ಆಕರ್ಷಣ ಮಾಡುವಂತ ಪದಾರ್ಥಗಳು ದೇವರು ಕ್ರಿಯೇಟ್ ಮಾಡಿದ್ದಲ್ಲಿ ಈ ಒಂದು ವೈಲಕ್ಷಣವಾಗಿರುವಂತ ಇದು. ಸೊ ಇದು ವಿಶಾಲವಾದ ಈ ಪೃಥ್ವಿ, ದೇರ್ ಇಸ್ ನೋ ಎಂಡ್ ಟು ಇಟ್. ವಿಶಾಲವಾದ ಪೃಥ್ವಿ ಇದೆ ನಿಮ್ಗೆ. ಆ ವಿಶಾಲವಾದ ಪೃಥ್ವಿ ಎಂಬ ಶಬ್ದಕ್ಕೆ ಆ ಕೃತತ್ವ ನೀವು ಯಾವಾಗ ಇದು ಕೆಲವು ಕಡೆ ಎಲ್ಲ ಪೃಥ್ವಿ ನಾಮ ವಾಚನ ಅವನು ಯಾಕೆ ಅಂದ್ರೆ ಅವನು ಕೃತತ್ವ ತುಂಬಾ ದೊಡ್ಡ, ಐ ಮೀನ್ ಇಟ್ ನೆವರ್ ಎಂಡ್, ವಿ ನೆವರ್ ಸೀ ದ ಎಂಡ್, ಟೂ ಹ್ಯೂಜ್ ಅಂತ. ಇದು ಮಾಡೋ ಈ ಚಿಂತನೆ ಆವಾಗ ಅದು ಮಾತ್ರ ನಾವು ಪೃಥ್ವಿ ನಾಮ ಅಂತ ನಾವು ಆದರ್ಶಿ ಒಡಶಿ ಚತುರ್ದಶಿ ದಾಸರ ಪದಗಳಲ್ಲೆಲ್ಲ ನೋಡೋವಾಗ ಇಷ್ಟೇ ಅರ್ಥ ಇಟ್ಕೊಳ್ತೀವಲ್ಲ, ಅದನ್ನ ಇನ್ನು ವಿಸ್ತಾರ ಮಾಡಿ ನೋಡಬೇಕು. ಸೊ ಇಲ್ಲಿ ವಿಸ್ತಾರವಾಗಿದೆ ವೈಭವದಿಂದ ಈ ಪೃಥ್ವಿಯನ್ನ ದೇವರು ಸೃಷ್ಟಿ. ಸೊ ಇದೆಲ್ಲ ಯೋಚನೆ ಮಾಡುವಾಗ
ದೇವರು ಎಂಥ ಸೃಷ್ಟಿಯನ್ನ ಮಾಡಿದ್ದಾನೆ, ಎಂಥ ವಿಚಿತ್ರ ವಿಚಿತ್ರವಾಗಿ ಅದು ಹೇಳ್ತಾರ, ಸರಳವಾಗಿ ಹೇಳ್ತಾರಲ್ಲ, ಬಹುಚಿತ್ರ ಜಗತ್ ಬಹುದಾಕರ. ಸೊ ಅದೆಲ್ಲವೂ ತರಬೇಕು ಅಂತಾರೆ. ಈ ಸ್ಥಳಗಳಲ್ಲಿ, ಜಲಗಳಲ್ಲಿ, ಅದ್ರಿಗಳಲ್ಲಿ, ಅದ್ರ ಬೆಟ್ಟಗಳು, ಬೆಟ್ಟಗಳಲ್ಲಿ ಏನಂತ, ಬೆಟ್ಟಗಳಲ್ಲಿ ಇದನ್ನ ಇಟ್ಟುಕೊಳ್ಳಿ, ಪುಷ್ಪ ಬೆಟ್ಟದಲ್ಲಿ ಇರುವಂತಹ ಪುಷ್ಪ ಆಯ್ತು, ಹಣ್ಣುಗಳಾಯ್ತು, ಬಟ್ ಮೋರ್ ದನ್ ದಟ್ ಅಲ್ಲಿ ಹೇಳ್ತಾರೆ, ಅಲ್ಲಿ ಅಲ್ಲಿ ಇರುವಂತ ಆ ಒಂದು ಡೆನ್ಸ್ ಫಾರೆಸ್ಟ್ ಆ ಕಡೆ ಇರುವಾಗ ಅಲ್ಲಿ ಏನಾಗತ್ತೆ ಅಂದ್ರೆ, ಈ ಪುಷ್ಪಗಳು, ಇಲ್ಲಿ ಆಗುವಂತ ಪುಷ್ಪಗಳಲ್ಲಿ ಎಲ್ಲ ಗಂಧ ಅಂತ ಒಂದು ಹೇಳಿದ್ವಿ ಇಲ್ಲ, ಈ ಗಂಧ ಮತ್ತು ಈ ಬಣ್ಣವನ್ನ ಈ ಆಕರ್ಷಣದಿಂದ ಷಟ್ಪದಗಳು, ಷಟ್ಪದಗಳು ಅಂದ್ರೆ ದುಂಬಿಗಳು, ದುಂಬಿಗಳು ಬರುತ್ತೆ. ಈ ದುಂಬಿಗಳು ಈ ಮಕರಂದವನ್ನ ಹೀರಿ ಅದನಿಂದ ಜೇನನ್ನ ಮಾಡಿ ಅದು ತಮ್ಮ ಮನೆಯನ್ನ ಕಟ್ಟತ್ತಂತ. ಈ ಅದ್ರಿಗಳಲ್ಲಿ ಸಾಕಷ್ಟು ಅದು ಜೇನಿನ ಗೂಡು ಇರುತ್ತಲ್ಲ, ಅದ್ರಿಗಳಲ್ಲಿ ಎಲ್ಲ ತುಂಬಾ ವೆರೈಟೀಸ್ ಆಫ್ ಇರುತ್ತೆ. ಅಲ್ಲಿ ಇರುವಂತ ಜೇನುತುಪ್ಪ, ಈ ಜೇನುತುಪ್ಪ ಇದು ಮಾಡಿದ್ದು. ಸೊ ಇಲ್ಲಿ ಆಗುವಂತ ಸ್ಥಳ ಜಲ ಅದ್ರಿಗಳಲ್ಲಿ ಜನಿಸುವ ಅಲ್ಲಿ ಆಗುವಂತ ಇದು ಎಲ್ಲೋ ನೀವು ಇದಕ್ಕೆ ದಿಸ್ ಇಸ್ ಎಂಡ್ಲೆಸ್, ನೀವು ಎಷ್ಟು ಬೇಕಾದ್ರೆ ನೀವು ಚಿಂತನೆ ಮಾಡ್ತಾ ಹೋಗೋಗಲು. ಜನಿಸುವ ಫಲ, ಫಲ ಹಣ್ಣುಗಳು, ಸು ಪುಷ್ಪ, ಸು ಅಂಬೋದು ಫಲಕ್ಕೇನು ಹಾಕೋಬಹುದು. ಸು ಅಂದ್ರೆ ಇಲ್ಲಿ ಇಲ್ಲಿ ಸೂರ್ಯ ಯಾಕೆ ತರ್ತಾ ಇದ್ದಾರೆ ಅಂದ್ರೆ ಬರೀ ಪುಷ್ಪ ಆಗತ್ತೆ, ಇದಾಗತ್ತೆ, ಸಂಬಳಿ ಪ್ಲಾಂಟ್ ದಾರಿ ಏನೋ ಒಂದು ಪಾಲಿನೇಷನ್ ಅದು ಇದು ಇದಲ್ಲಿ ಆಗತ್ತೆ, ಇದಿಲ್ಲ. ಸು ಅಂದ್ರೆ ಅಲ್ಲಿ ಭಗವಂತ ಸೂ ಅಂತ ಬಂದರೆ ಯಾವಾಗ್ಲೂ ನಾವು ತಕ್ಕೊಳ್ಳೋದು ಅಲ್ಲಿ ಇರುವಂತ ವಿಶೇಷವನ್ನ. ಅಲ್ಲಿ ವಿಶೇಷ ಏನು ಅಂದ್ರೆ ದೇವರು ಹುಟ್ಟ, ದೇವರು ಡಿಸೈಡ್ ಆದಾಗ ಆ ಹೂ ಅರಳುತ್ತೆ, ದೇವರು ಅರಳಿಸ್ತಾನೆ, ದೇವರು ಈ ಕಾಲ ಇದು ಅಂತ. ಮತ್ತೆ ಸೂ ಎಂಬುದು ಭಗವಂತನನ್ನ ಬೇರ್ಪಡಿಸಿದ್ರೆ ದ ಕ್ರಿಯೇಟರ್ ಎಂಬುದು ಸೃಷ್ಟಿಕರ್ತ ಅವನು. ಅಲ್ಲಿ ನೋಡಿದ್ರೆ ಫಲ ಪುಷ್ಪ, ಫಲ ಪುಷ್ಪ ಆಯ್ತು, ಹೂ ಹೂಲಿ ಇರುವಂತ ಆ ಒಂದು ಸುಗಂಧ, ಆ ಮತ್ತು ಫಲಗಳ ಹಣ್ಣುಗಳಲ್ಲಿ ಇರುವಂತ ಹಣ್ಣುಗಳು ಇವುದರಿಂದ ಜ ಫಲ ಜ ಪುಷ್ಪ ಜ ಎರಡಿನಿಂದ ಬರುವಂತದ್ದು ಯಾವುದಂದ ಗಂಧರಸ ಬರುತ್ತೆ, ಪುಷ್ಪದಿಂದ ಪರಿಮಳ ಬರುತ್ತೆ, ಫಲದಿಂದ ಹಣ್ಣಿಂದ ರಸ ಬರುತ್ತೆ. ಇದು ಜೊತೆಯಲ್ಲಿ ಭಗವಂತ ಅದನ್ನ ಮಾಡ್ತಾನೆ, ಅದಕ್ಕೆ ಸು ಹಾಕಿದ್ದಾರೆ. ಫಲ ಪುಷ್ಪದ ಗಂಧ ರಸ ಇದು ಎರಡು ಬರುತ್ತೆ. ಸಿಹಿ ತುಳಸಿ, ಇಲ್ಲಿ ಸಿಹಿ ತುಳಸಿ ಇಂದ್ರ ಸಿಹಿ ತುಳಸಿ ಅಂತ ಕೊಟ್ಟಿದ್ದಾರೆ. ಈ ಸಿಹಿ ತುಳಸಿ ಎಂಬುದನ್ನ ಅದ್ರಿಗಳಲ್ಲಿ ಅಲ್ಲಿ ಆಗುವಂತ ಬನ ತರ ಆಗತ್ತ ಅಂತ ಹೇಳ್ತಾರೆ. ಸೊ ಅಲ್ಲಿ ಆಗುವಂತ ಸಿಹಿ ತುಳಸಿ, ಯಾಕೆ ಸಿಹಿ ತುಳಸಿ ಹೇಳಿದ್ದಾರೆ ಅಂದ್ರೆ ಟೂ ತ್ರೀ ರೀಸನ್ಸ್ ಇದೆ. ಒಂದು ಯಾವ್ದು ಅಂದ್ರೆ ಒಂದು ಹೇಳ್ತಾರೆ ಏನು ದಾಸರಿ ಹೇಳೋದು ಏನು ಹೇಳ್ತಾರಲ್ಲ, ತುಳಸಿ ಇಲ್ಲದ ಪೂಜೆಯನ್ನು ಸೀನಲ್ಲ ಒಲ್ಲೆನೆಂದು, ಅವನು ತುಳಸಿ ಇಲ್ಲದೆ ಅವನು ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಯ್ಯಪ್ಪ ನಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಅಂದ್ರೆ ಅದಕ್ಕೆ ವಿಜಯದಾಸರು ಇಮ್ಮಿಡಿಯೇಟ್ಲಿ ಇದು ಕುರಂದದಾಸರು ಹೇಳಿದ್ದಕ್ಕೆ ವಿಜಯದಾಸರು ಇಮ್ಮಿಡಿಯೇಟ್ ಆಗಿ ಹೇಳ್ತಾರೆ, ತುಳಸಿ ತುಳಸಿ ಎಂದು ಸ್ಮರಿಸೆ ಹೇಳ್ತಾರೆ. ತುಳಸಿ 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 ಇಲ್ಲವ ನಿಮ್ಗೆ, ತುಳಸಿ ತುಳಸಿ ಅಂತ ಬಾಯಿಂದ ಹೇಳು, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ, ಸ್ಮರಣ ಅತೀ ಅದಕ್ಕೆ ಏನ್ ಕಷ್ಟ, ಬಾಯಿಂದ ತುಳಸಿ ಅಂತ ಹೇಳೋದು ಏನು ಕಷ್ಟ. ಸೊ ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲ ಜಲಜಾಕ್ಷನಿಗೆ ಅರ್ಪಿಸರಯ್ಯ ಅರ್ಪಿಸಿ ಅರ್ಪಣೆ ಮಾಡಿ ಅಂತ. ಅದಕ್ಕೆ ಹೇಗೆ ಅರ್ಪಣೆ ಮಾಡೋದು ಎಂಬುದು ಹೇಳೋದು ವ್ಯತಿರೇಕ ಪೂಜೆ. ವ್ಯತಿರೇಕ ಪೂಜೆ ಅಂದ್ರೆ ದೇವರು ಕೊಟ್ಟ ಬಾಹ್ಯದಲ್ಲಿ ಕಾಣುವಂತ ಪದಾರ್ಥಗಳು, ಆಸ್ ಅಗೇನ್ಸ್ಟ್ ಇನ್ಸೈಡ್ ಮನಸ್ಸಲ್ಲಿ ಕನ್ಸೀವ್ ಮಾಡೋದಲ್ಲ, ಹೊರಗಿನ ಪ್ರಪಂಚದಲ್ಲಿ ದೇವರು ಕೊಟ್ಟದ್ದು ಏನೇನು ಕೊಟ್ಟಿದ್ದಾನೆ ಎಲ್ಲ ನಮ್ಗೆ ಗೊತ್ತು. ಭೂಮಿಯಲ್ಲಿ ಹುಟ್ಟಿದ್ದು ನಾವೆಲ್ಲ ಭೂಮಿಯಲ್ಲಿ ಹುಟ್ಟಿದ್ದು, ಸೊ ಭೂಮಿಯಲ್ಲಿ ಹುಟ್ಟಿದ್ದು, ಆಮೇಲೆ ಜಲದಲ್ಲಿ ಹುಟ್ಟಿದ್ದು, ಆಮೇಲೆ ಅಗ್ನಿಗಳಲ್ಲಿ ಹುಟ್ಟಿದ್ದು, ಯಾವುದು ಅನಿಷಿದ್ಧವಾದವನ್ನ ತಕ್ಕೋಬೇಕು. ತಕ್ಕೊಂಡು ಅಲ್ಲಿ ಭಗವಂತನ ರೂಪಗಳು. ಸೊ ಇವಾಗ ಏನ್ ಪೂಜೆ, ಇವಾಗ ಈ ಒಂದು ದ್ರವ್ಯಗಳು, ಈ ವಸ್ತುಗಳಲ್ಲಿ ಅನೇಕ ಕ್ರಿಯೇಟೆಡ್ ವಸ್ತುಗಳಲ್ಲಿ ಇರುವಂತ ಭಗವಂತ, ಅಲ್ಲಿ ಭಗವಂತನ ರೂಪ. ಭಗವಂತನ ರೂಪ ಅಲ್ಲಿ ಹೇಗಿದೆ, ಖಂಡ ಅಖಂಡವಾಗಿದೆ. ಸೊ ಅದಕ್ಕೇನು ಲಿಮಿಟ್ ಇಲ್ಲ, ಖಂಡ ಅಖಂಡ 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 ಹೋಗ್ತಾ ಇರ್ಬೇಕು. ಸೊ ಒಂದು ಲೇಯರ್ ಇಸ್, ಫಸ್ಟ್ ಲೇಯರ್ ಇಸ್
ಹೊರಗಡೆ ಇರುವಂತ ಪೂಜಾ ವಸ್ತುಗಳು, ಅಲ್ಲಿ ಇರುವಂತ ಭಗವಂತ ಮತ್ತು ನನ್ನ ಬಿಂಬ. ದಿಸ್ ನೀವು ಮನೆಯಲ್ಲಿ ಪೂಜಾ ರೂಮಲ್ಲಿ ಪೂಜೆ ಮಾಡುವಾಗ ಮಾತ್ರ ಇಲ್ಲ, ಎಲ್ಲಿ ಅಲ್ಲಿ ಹೋಗ್ತಾ ಇದ್ದೀರೋ, ಯಾವಾಗ ಯಾವಾಗ ದೇವರು ಚಿಂತನೆ ಕೊಡ್ತಾನೋ ಆವಾಗೆಲ್ಲ ಈ ಪೂಜೆಯನ್ನು ಮಾಡ್ತಾ ಹೀಗೆ ಮಾಡ್ತಾ ಹೋದ್ರಂತ ಇಲ್ಲಿ ಇಲ್ಲಿ ಒನ್ ಆಫ್ ದ ಕಾಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಕನಕದಾಸರು. ಹೀಗೆ ಎಲ್ಲಿ ಎಲ್ಲಿ ನೋಡಿದ್ರು ಹೀಗೆ ಅವರು ಥಾಟ್ಸ್ ಇತ್ತು ಅಂತ ಅದೇನು ವ್ಯಾಸರಾಯರು ಗುರುತು ಹಿಡಿದ್ರು ಅಂತೆಲ್ಲ ಅವರು ಜೀವನ ಚರಿತ್ರೆಗಳಲ್ಲಿ ಹೇಳ್ತಾರೆ. ಸೊ ಈ ವ್ಯತಿರೇಕ ಪೂಜೆಯನ್ನ ದೇವರಿಗೆ ಸೊ ಮಾಡಿ ಏನ್ ಮಾಡೋದು, ಅಲ್ಲಿ ಇರುವಂತ ಪದಾರ್ಥಗಳಲ್ಲಿ ಈ ಕ್ರಿಯೇಟೆಡ್ ವಸ್ತುಗಳು ಏನೇನು ಹೊರಗೆ ಕಾಣಿಸ್ತೋ ಅಲ್ಲಿ ಇರುವಂತ ಭಗವಂತ ರೂಪ, ನನ್ನಲ್ಲಿ ಇರುವಂತ ಭಗವಂತ ರೂಪ, ಅದು ಹಿಂದೆನೂ ಹೇಳಿದ್ದಾರೆ, ಅದನ್ನ ಇನ್ನೂ ವಿವರ ಮಾಡ್ತಾರ. ಈ ಎರಡು ರೂಪ ಇಲ್ಲಿ ಏನು ಐಕ್ಯ, ಇದು ಎರಡು ಒಂದು ಅಂತ ತಿಳ್ಕೊಳ್ಳೋದು ಒಂದು ಮುಖ. ಅದು ಜೊತೆಯಲ್ಲಿ ಅರ್ಪಿಸು ಅಂತ ಹೇಳ್ತಾರೆ. ಅದು ಹೇಗೆ ಅರ್ಪಣೆ ಮಾಡ್ಬೋದು, ಕೋವಿದರು ಹೇಗೆ ಮಾಡ್ತಾ ಇದ್ರು ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ನಾವು ಹೋಗ್ತಾ ಇರ್ತೀವಿ, ವಿ ಡೋಂಟ್ ಇವನ್ ಅಬ್ಸರ್ವ್ ಎನಿಥಿಂಗ್, ಏನೋ ಕೇಳ್ತಾ ಏನೋ ಮಾಡ್ತಾ ಹರಟ ಹೊಡಿತಾ ನಾವು ಹೋಗ್ತೀವಿ, ಹಾಗಾಗಿ ಏನೂ ಆಗೋದಿಲ್ಲ, ದೇ ಡೋಂಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಅಸ್. ಬಟ್ ದೇರ್ ಆರ್ ಟೈಮ್ಸ್ ನಾವು ಆ ಹೂವನ್ನ ನೋಡ್ತೀವಿ, ನೋಡಿದ್ದಾಗ ಮನಸ್ಸಲ್ಲಿ ಏನೋ ಒಂದು ಸಂತೋಷ ಏನೋ ಒಂದು ಆಗತ್ತಲ್ಲ, ಫೀಲಿಂಗ್ ಮನಸ್ಸು ಆ ಕಡೆ ಹೋಗತ್ತಲ್ಲ. ಸೊ ಆವಾಗ ದೇವರ ಚಿಂತನೆ ಬಂದಾಗ ಅದು ಹೇಗಿರತ್ತೆ ಅಂದ್ರೆ ಅಲ್ಲಿ ಇರುವಂತ ಭಗವಂತನ ರೂಪ, ಇಲ್ಲಿ ಇರುವಂತ ಭಗವಂತನ ರೂಪ, ಇವರು ಒಬ್ಬರಿಗೂ ಆ ಒಂದು ಭಗವಂತ ಇನ್ನೊಂದು ಭಗವಂತನಿಗೆ ಪೂಜೆ ಮಾಡಿದ್ದ ಅಂತ ಒಂದು ರೂಪ. ಸೊ ಇವಾಗ ಪೂಜೆ ಯಾರು ಮಾಡೋದು, ಒಂದು ಭಗವಂತನ ರೂಪ ಇನ್ನೊಂದು ಭಗವಂತನ ರೂಪ. ಪೂಜೆ ಏನ್ ಮಾಡ್ತಾರೆ ಅವರು, ಆರ್ಜಂ ಸಂಪ್ರಾಮ್ ಪಾರ್ಜಂ ಸಂಪ್ರಾಮ್ ಮಾಡ್ತಾರಂತ. ಪೂಜೆ ಅಂದ್ರೆ ಏನು, ಪೂಜೆ ಅಂದ್ರೆ ಆ ಒಂದು ಏನು ಈ ಭಕ್ತಿ ಜ್ಞಾನ, ಆ ಜ್ಞಾನ ಭಕ್ತಿಯಿಂದ ಅಂದ್ರೆ ಆ ಒಂದು ಜ್ಞಾನಪೂರ್ವಕವಾಗಿ ಮಾಡೋದೇ ಪೂಜೆ ಆಗತ್ತಲ್ಲ, ಪೂಜೆ ಎಂಬುದು ಜ್ಞಾನಪೂರ್ವ. ಸೊ ಅಲ್ಲಿ ಇರೋ ಭಗವಂತ ಈ ಭಗವಂತನನ್ನ ತಿಳ್ಕೊಂಡು ಎಲ್ಲ ಒಂದೇ ತಾನೆ, ಈ ಭಗವಂತ ಅವನನ್ನ ತಿಳ್ಕೊಂಡಿದ್ದ ದೇವರು ತನ್ನ ಯಾಕೆ ಇದು ಹೇಳ್ಬೇಕು ಅಂದ್ರೆ ದೇವರು ಒಬ್ಬನೇ ತನ್ನನ್ನ ತಾನು ತಿಳ್ಕೊಂಡಿದ್ದಾನೆ. ಸೊ ಅವನು ಆ ಫೀಲಿಂಗ್ ನಮ್ಗೆ ಯಾವಾಗ ಬರುತ್ತೋ ಆವಾಗ ಅದು ಹೌದು ಪೂಜೆ ತರ ಅಂದ್ರೆ ನಮಗೆ ಅದು ಪ್ರಯೋಜನ ನಮ್ಗೆ ಆಗ್ತಾ ಇದೆ. ಸೊ ಈವನ್ ಲುಕಿಂಗ್ ಅಟ್ ಎ ಫ್ಲವರ್ ಇಟ್ ಬಿಕಮ್ಸ್ ಮೈ ಸಾಧನ ಆಗ್ಬಿಡತ್ತೆ, ಬರೀ ನೋಡೋದು ಸಾಧನ ಆಗ ನೋಡಿ ಅಲ್ಲಿ ಭಗವಂತನ ನೆನಪು ಬಂದಾಗ ದೇವರು ಸೃಷ್ಟಿಲಿ ಎಷ್ಟು ಚೆನ್ನಾಗಿದೆ, ಈ ದೇವರು ನನ್ನ ಒಳಗೆ ಇರುವಂತ ಈ ಒಂದು ಬಿಂಬ, ಈ ಬಿಂಬನೇ ಅಲ್ಲಿ ಬಂದು ಇದನ್ನ ಸೊ ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಒಳಗೆ ಇರುವಂತ ಬಿಂಬನ ಮಹಾತ್ಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಫಸ್ಟ್ ಲೆವೆಲ್ಲಿ ನಾವು ನೋಡೋದು ದೇವರು ಸೃಷ್ಟಿ ಮಾಡಿದ ದೇವರು ದೊಡ್ಡವ ದೇವರು ಹೀಗೆ ಹೊರಗೆ ಎಕ್ಸ್ಟರ್ನಲ್ ಆಗಿ ನೋಡ್ತಾ ಬಂದಿದೆಲ್ಲ, ಈ ಎಕ್ಸ್ಟರ್ನಲ್ ತೆಗೆದು ಇಂಟರ್ನಲೈಸ್ ಮಾಡ್ಕೊಳ್ಳೋದು, ನನ್ನನ್ನು ಇರುವಂತ ಈ ಬಿಂಬ ಇದೆಲ್ಲ ಕ್ರಿಯೇಟ್ ಇದೆಲ್ಲ ಮಾಡಿದ್ದಾನೆ ಇಂಥ ದೊಡ್ಡವನು ಅಂಥ ದೊಡ್ಡವ ದೊಡ್ಡ ಮಹಾ ಮಹಿಮೆಯಿಂದ ಕೂಡಿರುವಂತ ಆ ಭಗವಂತ ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ, ನನ್ನ ಒಳಗೆ ಯಾವತ್ತೂ ಇದ್ದು ನನ್ನನ್ನು ರಕ್ಷಣೆ ಮಾಡ್ತಾನಂದ್ರೆ ದಟ್ ಗಿವ್ಸ್ ಯು ದಟ್ ಅಭಯ, ದಟ್ ಈಸ್ ಅಭಯ. ಅದನ್ನೇ ಹೇಳ್ತಾರೆ ಇದನ್ನೇ ಇದು ಇನ್ನು ಏನ್ ಮಾಡ್ಬೇಕು ಅಂದ್ರೆ ತುಳಸಿ ಯಾಕೆ ಹೇಳ್ತಾರೆ ಅಂದ್ರೆ ಇದೊಂದಾಯ್ತು. ತುಳಸಿ ಚಿಂತನೆ ಬೇಕು ಅಂತ ಅರ್ಥ. ತುಳಸಿ ಅಂತ ಹೇಳುವ ಓ ತುಳಸಿ ಅಂದ್ರೆ ವಿಭೂತಿ ರೂಪ ಅಲ್ಲಿ ತಿಳಿಸಿದ ಅದಿಷ್ಟು ನಮ್ಗೆ ಒಂದು ತುಳಸಿಯಲ್ಲಿ ಇರುವಂತಹ ರೂಪಗಳು ಇದೆಲ್ಲ ನಮ್ಗೆ ತಿಳಿಸಿ ಕೊಟ್ಟಿದ್ದಾರೆ. ವಿಭೂತಿ ಸಂಧಿಯಲ್ಲೇ ನಮ್ಗೆ ಇದೆಲ್ಲ ಸಾಕಷ್ಟು ಬಂದಿದೆ. ಸೊ ಇಲ್ಲಿ ಏನ್ ತುಳಸಿ ಅಂದ್ರೆ ಯಾಕೆ ಈ ತುಳಸಿ ಅಂತ ನಾವು ಯಾಕೆ ಯಾವಾಗ್ಲೂ ಅಂತೀವಿ ಅಂದ್ರೆ ಅಲ್ಲಿ ಹೇಳ್ತಾರೆ ಇದು ನಮ್ಗೆ ನೋಡಿದ್ವಿ ಒಂದು ಕಡೆ ತುಳಸಿ ಅಂದ್ರೆ ಯಾಕೆ ದೇವರಿಗೆ ತುಂಬಾ ಪ್ರೀತಿ ಆಗತ್ತೆ ಅಂದ್ರೆ ಬರೀ ಜಡವಾದ ತುಳಸಿ ಇಲ್ಲ. ತುಳಸಿ ಪೂಜೆ ಯಾಕೆ ಶ್ರೇಷ್ಠ ಆಗತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ ತುಳಸಿ ಜಾಂಬವತಿ ಯುಕ್ತ, ಇದು ಪದ್ಮಪುರಾಣದಲ್ಲಿ ಉತ್ತರಕಾಂಡದಲ್ಲಿ ಇರತ್ತೆ. ಉತ್ತರಕಾಂಡದಲ್ಲಿ ಇದನ್ನ ಹೇಳ್ತಾರೆ ತುಳಸಿ ಅಂದ್ರೆ ವೇದವ್ಯಾಸರೇ ಹೇಳಿದ್ದಾರೆ ತುಳಸಿ ಯಾರು, ತುಳಸಿ ಪೂಜೆ ಅಂತೀರಾ. ತುಳಸಿ ಪೂಜೆ ಅಂದ್ರೆ ಏನಷ್ಟು ತುಳಸಿ ಇಲ್ಲದೆ ಸ್ವೀಕಾರ ಮಾಡಲ್ಲ ಅಂತಿದ್ರೆ ಲಕ್ಷ್ಮೀ ಸನ್ನಿಧಾನ ಆಯ್ತು, ಎಲ್ಲದ ಕಡೆನು ಲಕ್ಷ್ಮಿ ಇದ್ದಾಳೆ. ಇದು ಒಂದು ತುಳಸಿ ಜಾಂಬವತಿ ಯುಕ್ತ, ಆಮೇಲೆ ಲಕ್ಷ್ಮಿಯಾವೇಶೇಯ ಅಂದ್ರೆ ತುಳಸಿ ಯಾರು ಅಂತ ರೆಕಗ್ನೈಸ್ ಮಾಡ್ಬೇಕು. ತುಳಸಿ ಯಾರು ಅಂದ್ರೆ ಅವಳು ಜಾಂಬವತಿ ಷಣ್ಮಹಿಷಿ ಅಂತ ಹೇಳ್ತೀವಲ್ಲ
ಇದು ಆ ಗರುಡ ಶೇಷ ರುದ್ರ ಆದ ಮೇಲೆ ಇಮ್ಮಿಡಿಯೇಟ್ ಆಗಿ ಬರೋರು. ಆ ಕಕ್ಷೆಯಲ್ಲಿನೂ ಆ ಲಕ್ಷ್ಮಿಯ ಆವೇಶ ಜಾಂಬವತಿಯಲ್ಲಿ ಜಾಸ್ತಿ ಆದಾಗ ಅವಳು ಶಿ ಕಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಲೆವೆಲ್ಗೆ ಬಂದ್ಬಿಡ್ತಾಳಂತ. ಅಂದ್ರೆ ಪಾರ್ವತಿ ಉಮಾದೇವಿಕ್ಕಿಂತ ಎತ್ತರದಲ್ಲಿ ಇರೋಳವಳು. ಲಕ್ಷ್ಮಿಯ ಆವೇಶನ ಸಂಯುಕ್ತ ಆವೇಶದಿಂದ ಕೂಡಿರ್ತಾಳೆ. ಯಾವಾಗ ತುಳಸಿಯಲ್ಲಿ ಜಾಂಬವತಿ ಎಂಬವಳು ತುಳಸಿಯಲ್ಲಿ ಇರೋವಾಗ, ಆ ತುಳಸಿಯಲ್ಲಿ ಇದ್ದಾಗ ಅವಳಿಗೆ ಲಕ್ಷ್ಮಿಯ ಆವೇಶ ಬರ್ತ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅವಳು ತುಳಸಿ ಎಂಬುದು ಲಕ್ಷ್ಮಿ ಅಲ್ಲ, ತುಳಸಿ ಬೇರೆ ಲಕ್ಷ್ಮಿ ಬೇರೆ. ಬಟ್ ತುಳಸಿಯಲ್ಲಿ ಜಾಂಬವತಿ ಅವಳು, ಜಾಂಬವತಿಯಲ್ಲಿ ಲಕ್ಷ್ಮಿಯ ಆವೇಶ. ಆವೇಶ ಅಂದ್ರೆ ವಿಶೇಷವಾದ ಒಂದು ರೂಪ, ವಿಶೇಷ ಸನ್ನಿಧಾನ. ಅದು ಯಾವುದು ಅಂತ ನೋಡೋಣ. ಸಂಯುತ ತಥಾ ಸಂಪೂಜೆಯೇ, ಅದನ್ನ ಏನ್ ಮಾಡಬೇಕು, ಸಂಪೂಜೆ ಚಂದ್ ಸಂ ಅಂದ್ರೆ ಇಲ್ಲಿ ಚಂದಾದ ತಿಳ್ಕೊಂಡು. ಸಂ ಎಂಬುದು ದೇವರ ಹೆಸರು. ಅಕಯ ಪ್ರವಿ ಸಂಭೂಮ ಸಕಾಹ ಅಂತ ಹೇಳುವ ಸಂ ಎಂಬುದು ಬರ ದೇವರ ಏಕಾಕ್ಷರ ನಾಮ. ದೇವರ ಸನ್ನಿಧಾನವನ್ನ ಅಲ್ಲಿ ಚಂದಾಗೆ ಸಂಪೂಜೆ, ಅದು ಚೆನ್ನಾಗ ಪೂಜೆ ಅಂತಾನು ತಕ್ಕೊಳ್ಳೋದು. ಸಂಪೂಜೆ ಅಂದ್ರೆ ಚೆನ್ನಾಗ ಪೂಜೆ, ಚೆನ್ನಾಗ ತಿಳಿದು ಪೂಜೆ. ಏನು ಚೆನ್ನಾಗ ತಿಳಿದು ಪೂಜೆ ಇಲ್ಲಿ ಚೆನ್ನಾಗೆ ಅಂತ. ಸಮ್ ಎಂಬುದಕ್ಕೆ ದೇವರು ಅಲ್ಲಿ ವಿಶೇಷ ಸನ್ನಿಧಾನ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಆ ದೇವರು ನನ್ನ ಬಿಂಬ ಅಂತ ತಿಳ್ಕೊಳ್ಳೋದು. ಬಟ್ ಇನ್ನೊಂದು ಇಲ್ಲಿ ಆಡಾಮ್ ಏನಾಗತ್ತೆ ವ್ಯತಿರೇಕ ಅಂದ್ರೆ ಅದು ದಟ್ ಇಸ್ ಡಿಫರೆಂಟ್. ಯಾವ್ದು ಡಿಫರೆಂಟ್ ಇಲ್ಲಿ, ನಾನು ಬೇರೆ. ಡಿಫರೆಂಟ್ ಎಂಬುದು ತಿಳ್ಕೋಬೇಕು. ಡಿಫರೆಂಟ್ ಏನ್ ತಿಳ್ಕೋಬೇಕು, ಪಂಚಭೇದವನ್ನ ತಿಳ್ಕೋಬೇಕು. ಒಂದು ಡಿಫರೆಂಟ್ ಇಲ್ಲ, ಅದೇ ವ್ಯತಿರೇಕ ಪೂಜೆ. ವ್ಯತಿರೇಕ ಪೂಜೆ ಅಂದ್ರೆ ಹೊರಗೆ ಇಲ್ಲಿ ಕಾಣಿಸುವಂತದಲ್ಲಿ ಯು ಹ್ಯಾವ್ ಟು ಸಿ ದ ಡಿಫರೆನ್ಸ್ ಇನ್ ದ ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ಏನು, ದ ಪದಾರ್ಥ. ಒಂದು ಹೂ ಇರುತ್ತೆ, ಈ ಒಂದು ಹೂ, ಆ ಒಂದು ಹೂ, ಇನ್ನು ನಾಲ್ಕೈದು ಹೂಗಳು ಇರುತ್ತೆ. ಹೂಗಳು ಆರ್ ಡಿಫರೆಂಟ್ ವಾಟ್ ಯು ಸಿ ದ ಹೊರಗಡೆ ಕಾಣಿಸುವಂತ ಹೂಗಳು, ಬಿಕಾಸ್ ನೋ ಟೂ ಥಿಂಗ್ಸ್ ಆರ್ ಅಲೈಕ್. ಸೊ ಹೂಗಳು ಆರ್ ಡಿಫರೆಂಟ್, ಬಟ್ ಆ ಡಿಫರೆಂಟ್ ಅಲ್ಲಿ ಇರುವಂತ ಭಗವಂತ ಇಸ್ ಒಂದೇ. ಸೊ ಇದು ಒಂದು ಇದು ಇದನ್ನು ವ್ಯತಿರೇಕ ಪೂಜೆ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಸಿ ದ ವಸ್ತು ದೇವರಲ್ಲ, ವಸ್ತು ಒಳಗೆ ಅವನಿದ್ದಾನೆ. ಸೊ ವಸ್ತು ಬೇರೆ, ಮನೆ ಒಳಗೆ ನಾನಿದ್ದೀನಿ, ಮನೆನೇ ನಾನಾಗ್ಬಿಟ್ಟೇನೆ, ಮನೆ ಒಳಗೆ ನಾನು ಹೋಗ್ತೀನಿ, ನಾನೇ ಮನೆ ಆಗ್ತೀನ ಇಲ್ಲ ಅಂದ್ರೆ ನಾನು ಒಂದು ಮೂಲೆಯಲ್ಲಿ ಇರ್ತೀನಿ ಮನೆಯಲ್ಲಿ. ಬಟ್ ದೇವರ ವಿಷಯದಲ್ಲಿ ಹಾಗಿಲ್ಲ. ಸೊ ಮನೆ ಬೇರೆ ನಾನು ಬೇರೆ ಇದು ತಿಳ್ಕೋಬೇಕು. ನಾನೇ ಮನೆಯನ್ನು ತಿಳ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಆ ಒಂದು ತುಳಸಿಯಲ್ಲಿ ಏನು ವಿಶೇಷ ಇತ್ತು ನೋಡೋಣ. ತುಳಸಿ ಜಾಂಬವತಿ ಯುಕ್ತ ಲಕ್ಷ್ಮಿ ಆವೇಶ ಸಂಯುತ ತಾ ಸಂಪೂಜೆಯೇ ವಿಷ್ಣು. ಅಲ್ಲಿ ವಿಷ್ಣುವನ್ನ ಚೆಂದಾಗೆ ತಿಳ್ಕೊಂಡು ಪೂಜೆ ಮಾಡಿದ್ರೆ ಏನಾಗತ್ತೆ, ವಿಷ್ಣು ಲೋಕ ನವಾಪ್ನೀಯ. ಈ ಒಂದು ಅದಕ್ಕೆ ನಾವು ಬೇರೆ ಎಲ್ಲರೂ ಬಿಟ್ಟು ಬಿಡ್ತೀವಿ. ನಮ್ಗೆ ಸಾಳೆಗ್ರಾಮ ಪೂಜೆ ಯಾಕೆ ಇಲ್ಲ ಅಂದ್ರೆ, ಸಾಳೆಗ್ರಾಮ ಪೂಜೆ ಮಾಡಬೇಕು ಅಂದ್ರೆ ಆ ಸಾಳೆಗ್ರಾಮ ಪೂಜೆಗೆ ಸೂಕ್ತಗಳು ವೇದದಿಂದ ಮಾಡಬೇಕು, ಉಪದೇಶ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಸೊ ನಾವೇನ್ ಮಾಡೋದು ನಮಗೆ ಅಂದ್ರೆ ಈ ತುಳಸಿ ಪೂಜೆ ಆಯಿತು ಅಂತ ಹೇಳ್ತಾರೆ. ತುಳಸಿ ಪೂಜೆ ಒಂದು ಮಾಡಿ ಸಾಕು ಅಂತಾರೆ. ಅಂದ್ರೆ ತುಳಸಿಗೆ ನೀರು ಎರೆಯೋದು, ಕುಂಕುಮ ಹಚ್ಚೋದು, ಇದು ದಿಸ್ ಇಸ್ ಯಾ ಇದು ಮಾಡ್ತೀವಿ, ತಿಳ್ಕೊಂಡು ಮಾಡಬೇಕು. ಸಂಪೂಜೆ ಅಂತಂದ್ರೆ ಅಲ್ಲಿ ಪಂಚಭೇದ ತಾರತಮ್ಯವನ್ನ ತಿಳ್ಕೋಬೇಕು. ಏನು ಪಂಚಭೇದವನ್ನ ಇಲ್ಲಿ ಒಂದೊಂದಿಲೇನು, ಸಮನ್ವಯ ಪೂಜೆ, ಅನ್ವಯ, ವ್ಯತಿರೇಕ, ಎಲ್ಲಾ ಕಡೆನೂ ನೀವು ಪಂಚಭೇದವನ್ನ ಇಟ್ಕೊಬಿಡೋದು. ಹಾಗೆ ಇಟ್ಕೊಳ್ಳೋದು. ಇವಾಗ ನೀವು ತುಳಸಿಯನ್ನ ನೋಡ್ತಾ ಇದ್ದೀರಾ, ನಮ್ಮ ಕಣ್ಣು ಮುಂದೆ ತುಳಸಿ ಇದೆ, ತುಳಸಿ ಪ್ಲಾಂಟ್ ಇದೆ. ಆ ಪ್ಲಾಂಟ್ ಏನಾಗತ್ತೆ, ಆ ಪ್ಲಾಂಟ್ಗೆ ನಾವೇ ನೀರ್ ಹಾಕಬೇಕು, ಅದಕ್ಕೆ ಬಿಸಿಲಲ್ಲಿ ಇಟ್ಕೋಬೇಕು, ಮುಗು ತರ ವಿಂಟರ್ ಪ್ರದೇಶದಲ್ಲಿ ಇದ್ರೆ ಮುಗು ತರ ಅದನ್ನ ಸಾಕಬೇಕು, ಇದೆಲ್ಲ ಮಾಡಬೇಕು. ಸೊ ಅದು ಅಲ್ಪ ಅಂದ ಅದು ಎಷ್ಟು ವರ್ಷ ಇರುತ್ತೆ, ಒಂದು 3 ವರ್ಷ ಇದ್ರೆ ಜಾಸ್ತಿ, 3-4 ವರ್ಷ ಇರುತ್ತೆ ಅದು. ಸೊ ಅದು ಹೊತ್ತೋಗತ್ತೆ, ಬಾಡಿ ಹೋಗತ್ತೆ, ನೀರು ಜಾಸ್ತಿ ಆದ್ರೆ ಅದು ಕೊಳತು ಹೋಗತ್ತೆ. ಸೊ ನಾವ್ ಏನ್ ತಿಳ್ಕೋಬೇಕು, ಅಯ್ಯೋ ಪಾಪ ತುಳಸಿ ಜಾಂಬವತಿ ಪ್ರೋಕ್ತ ಜಾಂಬವತಿ ದೇವಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ಹಾಗೆ ತಿಳ್ಕೋಬಾರ್ದು. ಏನ್ ತಿಳ್ಕೋಬೇಕು, ಅಲ್ಲಿ ಒಂದು ಅದು ಬೆಳೆಯುತ್ತಾ ಇದೆ. ಏನು ಬೆಳೆಯುತ್ತು ಅಲ್ಲಿ, ಒಂದು ಜೀವ ಇದೆ ಅಂತ ತಿಳ್ಕೋಬೇಕು. ಅದು ಆ ಜೀವ ಎಂತದ್ದು ಅಂತ, ನಮ್ ತರ ಅದು, ನಮ್ ತರ ಒಂದು ಜೀವ, ನಮ್ ತರ ಹೆಲ್ಪ್ಲೆಸ್ ಒಂದು ಜೀವ. ಅದಕ್ಕೆ ಅದು ಬಾಡತ್ತ, ನೀರ್ ಜಾಸ್ತಿ ಆಗತ್ತೆ, ಒಂದು ಕೊಳತು ಹೋಗತ್ತ, ಸತ್ತೋಗತ್ತ, ಹುಟ್ಟತ್ತ, ಇದೆಲ್ಲ ಆಗತ್ತೆ. ಇದು ಒಂದು ಸಾಧಾರಣ ಜೀವ, ಏನೋ ಪುಣ್ಯ ಮಾಡಿದ್ದ ಆ ಒಂದು ಜೀವ.
ಈ ಒಂದು ಜೀವ ಆ ಜೀವದ ಹೊರಗೆ ಕಾಣಿಸುತ್ತಲ್ಲ, ಫಿಸಿಕಲ್ ವ್ಯಾಟ್ ಎವರ್ ಯು ಸಿ ಕಣ್ಣು ಮುಂದೆ ಕಾಣೋದು ಫಿಸಿಕಲ್. ಆ ಫಿಸಿಕಲ್ ಥಿಂಗ್ ಅದು ಜಡ, ನಮ್ಮ ದೇಹ ಪ್ರಾಣ ಹೋದ್ರೆ ಅದು ಜಡ ತಾನೆ. ಹಾಗೇನೆ ತುಳಸಿ ಪ್ಲಾಂಟ್ ಹಾಗೆ, ಸೊ ಅಲ್ಲಿ ಒಂದು ಜಡ ಇದೆ, ಆ ಜಡ ಒಳಗೆ ಈ ಜೀವ ಸೇರ್ಕೊಂಡಿತ್ತು, ಒಂದು ಅಲ್ಪ ಜೀವ ಸೇರಿದೆ, ಸೇರಿದಾಗ ಮೊಳಕೆ ಬರುತ್ತೆ ಅದು, ಅದು ಒಂದು ಪ್ಲಾಂಟ್ ಆಗಿ ಇಟ್ ಗ್ರೋತ್. ಸೊ ಏನಾಯ್ತು, ಜಡ ದೇಹ ಇದೆ, ಜಡ ದೇಹ ಅದು ಒಳಗೆ ಒಂದು ಚೇತನ್ ಲೈಕ್ ಅಸ್ ನಮ್ ತರ, ಸೊ ಅದಿದೆ ಒಂದೇ ಒಂದು, ಅದು ಇಟ್ಕೆನಾಟ್ ನಮ್ ತರ ಚಲಿಸುವುದಲ್ಲ, ಒಂದೇ ಅಚಲಾಗಿ ಒಂದೇ ಜಾಗೆಯಲ್ಲಿ ಅದಿರುತ್ತೆ. ಕೆಲವು ಪ್ಲಾಂಟ್ ಇಟ್ ಕ್ಯಾನ್ ಮೂವ್ ಎವರ್ ಬಟ್ ಇಟ್ ಕೆನಾಟ್ ವಾಕ್ ಲೈಕ್ ಅಸ್ ಸರ್ ಮೂವರ್ ಅಂಡ್ ಆಫ್ ಕೋರ್ಸ್ ಆಬ್ವಿಯಸ್ಲಿ. ಸೊ ಜಡ ನಾವು ನೋಡೋ ಪದಾರ್ಥ ಈಸ್ ಜಡ, ಅದು ಯಾಕಂದ್ರೆ ಜೀವ ಕಾಣಿಸೋದಲ್ಲ, ಬೆಳೆಯುತ್ತೆ ಅದರಿಂದ ಊಹೆ ಮಾಡ್ತೀವಿ, ಓಹೋ ಇದೆಯಲ್ಲ ಲೈಫ್ ಇದೆ ಇಲ್ಲ ಸತ್ತೋ ಇತ್ತು ಅಂತ ಹೇಳ್ತೀವಿ, ಬಂದಿಲ್ಲ ರೀ ಗಿಡ ಅಂತ ಹೇಳ್ತೀವಿ. ಸೊ ಕಣ್ಣಿಗೆ ಕಾಣಿಸೋದು ಜಡ, ಆ ಜಡಕ್ಕೇನು ಒಳಗೆ ಇರುವಂತ ಜೀವಕ್ಕೇನು ವ್ಯತ್ಯಾಸ ಇತ್ತು, ಜಡ ಜೀವ ಭೇದ ಇತ್ತು. ಆಮೇಲೆ ಆ ಜೀವ ಆ ಒಂದು ತುಳಸಿಯ ವಿಶೇಷ ಏನು ಅಂದ್ರೆ ಅಲ್ಲಿ ಜಾಂಬವತಿಯ ಸನ್ನಿಧಾನ ಇದೆ. ಸನ್ನಿಧಾನ ಅಂದ್ರೆ ಏನು, ನಾವು ಸುಮ್ನೆ ಸುಮ್ನೆ ಯೂಸ್ ಮಾಡ್ತಾ ಇದ್ರಿ ಸನ್ನಿಧಾನ, ಅವ್ರಿಗೆ ಲಕ್ಷ್ಮೀ ಸನ್ನಿಧಾನ ರೀ, ಅವ್ರು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾರ, ಅವ್ರಿಗೆ ಲಕ್ಷ್ಮೀ ಸನ್ನಿಧಾನ ಹೀಗೆಲ್ಲ ಹೇಳ್ಬಾರ್ದು ನಾವು, ಅನುಗ್ರಹ ಇದೆ ಅಂತ ಬೇಕಾದ್ರೆ ಅವ್ರಿಗೆ ಲೈಟರ್ಸ್ ಅಂತ ಹೇಳಿದ್ರು. ಸನ್ನಿಧಾನ ಅಂದ್ರೆ ಏನು ಅಂದ್ರೆ ಪೂಜೆಗೆ ಯೋಗ್ಯ ಆಗುತ್ತೆ ಪೂಜೆ. ನಾವು ಕಣ್ಣು ಮುಂದೆ ಏನೋ ಒಂದು ಚೇರ್ ಇದ್ರೆ ಅದಕ್ಕೆ ಸುತ್ತಿ ಪೂಜೆ ಮಾಡೋದಿಲ್ಲ ನಾವು, ಆಯುಧ ಪೂಜೆ ಅದು ಪರ್ಟಿಕ್ಯುಲರ್ ಡೇ, ದಟ್ ಇಸ್ ಎ ಡಿಫ್ರೆಂಟ್ ಥಿಂಗ್. ದಿನಾಗ್ಲೂ ನಾವು ಯಾವ ಜಡವನ್ನು ಯಾವ ಗಿಡ ಬೆಳ್ಳಿ ಇದಕ್ಕೆಲ್ಲ ಪೂಜೆ ಮಾಡೋದಿಲ್ಲ, ಸನ್ನಿಧಾನ ಇರ್ಬೇಕು. ಸನ್ನಿಧಾನ ಅಂದ್ರೆ ಏನು, ಸನ್ನಿಧಾನ ಸಮ್ಯಕ್ ನಿಧಾನ ಅಂದ್ರೆ ಸಮ್ಯಕ್ ಚಂದಾಗ ದೇವ ಬಂದು ನಮ್ಗೆ ವರ ಕೊಡಲಿಕ್ಕೆ ನಮ್ಮನ್ನ ಉದ್ಧಾರ ಅಲ್ಲಿ ಇದ್ದು ನಾನು ಮಾಡ್ತೀನಿ ಅಂತ ದೇವರು ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಕೆಲವು ಇದಕ್ಕೆ. ಅದು ಅವನು ಡಿಸೈಡ್ ಮಾಡಿದ್ದಾನಲ್ಲ ಬರೋವಾಗ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ತುಂಬಿ ಇರಬೇಕು, ಲಕ್ಷ್ಮಿಯು ಬಂದು ಇದ್ದು ಬಿಡ್ತಾಳೆ, ಲಕ್ಷ್ಮಿ ಇದನ್ನೇ ಅವನ್ ಬರ್ತಾ, ನಾವು ಲಕ್ಷ್ಮಿ ಅವರು ಇದ್ದ ಮುಖ್ಯ ಪ್ರಾಣ ಇದ್ದಾರೆ, ಅವರೇ ಆಯತನ ಅವರೇ ಈ ಸಪಡಸ್ಥಲ್. ಸೊ ಏನಾಯ್ತು ಇಲ್ಲಿ, ವಾಯುದೇವರು ಲಕ್ಷ್ಮಿ ನಾರಾಯಣ ಎಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿ ಹೇಳಿದ್ದಾರೆ ಜಾಂಬವತಿಯಲ್ಲಿ ವಿಶೇಷವಾಗಿ ಇರ್ತಾರೆ ತುಳಸಿ. ಸೊ ಜಾಂಬವತಿಯಲ್ಲಿ ಎಲ್ಲಿ ಜಾಂಬವತಿಯನ್ನು ಸರ್ವವ್ಯಾಪ್ತಾಳೆ ಅವಳು ಬ್ರಹ್ಮಾಂಡದಲ್ಲಿ ಇದ್ರನ್ನು ಅವಳನ್ನ ನಾವು ತುಳಸಿ ಪ್ಲಾಂಟ್ಲಿ ಇರ್ತೀವಿ. ಸೊ ತುಳಸಿಯಲ್ಲಿ ಅವಳು ನಿಂತು ಬಿಟ್ಟಿದ್ದಾಳೆ, ತುಳಸಿಯಲ್ಲಿ ಅವಳು ನಿಂತ ಕಾರಣದಿಂದ ಇವರೆಲ್ಲ ವಿಷ್ಣು ಲಕ್ಷ್ಮೀನಾರಾಯಣರು ಬಂದು ಅಲ್ಲಿ ನಿಂತು ಬಿಟ್ಟಿದ್ದಾರೆ. ವಾಯುದೇವರು ಅಫ್ಕೋರ್ಸ್ ಪ್ರಾಣಶಕ್ತಿ ಇರ್ತ ವಾಯುದೇವರು ಇದ್ದಾರಲ್ಲಿ. ಸೊ ಹೀಗೆ ಸೊ ಆಗಾಗೆ ಪೂಜೆಗೆ ಯೋಗ್ಯ ಆಗತ್ತ ಅದು, ಸೊ ಅದನ್ನ ಹೇಳ್ತಾರೆ ಪೂಜಾ ಯೋಗ್ಯ ಅದಕ್ಕೆ ಬರುತ್ತೆ. ಸೊ ಏನಾಯ್ತು ಇವಾಗ ಜಡ ಅಲ್ಪವಾದ ಒಂದು ಜೀವ ಕ್ಷುದ್ರ ಜೀವ ಒಂದು ವ್ಯತ್ಯಾಸ ಆಯ್ತು. ಆಮೇಲೆ ಅಲ್ಲಿ ಜಾಂಬವತಿ ಎಂಬ ಇನ್ನೊಂದು ಜೀವ ಬಂದಿದ್ದಾಳೆ. ಸೊ ಆ ಜಾಂಬವತಿ ಎಂಬ ಜೀವಕ್ಕೇನು ಈ ಒಂದು ಪ್ಲಾಂಟ್ಲಿ ಇರುವಂತ ಇದ್ದು ಸಾಯುವಂತ ದುಃಖದಿಂದ ಕೂಡ ನಾವು ಅದನ್ನ ಏನಾರು ತುಂಬಾ ಅದಕ್ಕೆ ಏನಾರು ಮಾಡಿದ್ರೆ ಅದಕ್ಕೆ ದುಃಖವೂ ಆಗತ್ತ ಸಂತೋಷವೂ ಆಗತ್ತ ಎಲ್ಲ ಅಲ್ಪ ಪ್ರಮಾಣದಲ್ಲಿ ಆ ಜೀವಕ್ಕೇನು ಆಗತ್ತೆ, ಎವ್ರಿ ಪ್ಲಾಂಟ್ಗೆ ಇರತ್ತಂತದ್ದು. ಅದಕ್ಕೆ ತುಳಸಿ ಅದನ್ನ ಅವರು ತೆಗೆಯುವಾಗ ಪ್ರಾರ್ಥನೆ, ದೇವರು ಪೂಜೆಗಾಗ ನಿನ್ನ ಕಿತ್ತಬೇಕಾಗಿ ಬರುತ್ತೆ ತಾಯಿ, ಕ್ಷಮೆ ಮಾಡು ಪೂಜೆಗೆ ಉಪಯೋಗ ಮಾಡಬೇಕು ಅಂತ ಅದಕ್ಕೆ ಪ್ರಾರ್ಥನೆ ಶ್ಲೋಕ ಹೇಳಿನಿ. ಅವ್ರು ತಿಕ್ಕಾದಕ್ಕೆ ಹೇಳೋರು ಪೂಜೆ ಯಾರು ಮಾಡ್ತಾರೋ ಅವರೇ ತುಳಸಿ ಹೋಗಿ ತೀಗಲಿ ನಾವೆಲ್ಲ ಬೇಡ ಅಂತ ಹೇಳ್ತಾರೆ. ಬಿಕಾಸ್ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್, ಅದಕ್ಕೆ ನೋವಾದ್ರೂ ನೋವು ಮಾಡಿಸಬಾರ್ದು ಯಾವುದಕ್ಕೆ ಅಂತ ಅದಕ್ಕೆ ಹೇಳ್ಬೇಕಂತ. ಸೊ ಅದಕ್ಕೆ ಭಯ ಕೊಡಬಾರ್ದು ಯಾವ ಪ್ಲಾಂಟ್ಗೇನು ಒಳ್ಳೆ ಈ ತರ ಪುಷ್ಪ ಫಲ ಅದಕ್ಕೆ ಕೊಡೋದಕ್ಕೆ ಅಂತ ಇದೆಲ್ಲ ಈ ನಿಯಮಗಳು ಶಾಸ್ತ್ರದಲ್ಲಿ ಇದೆ. ಸೊ ಅಲ್ಪ ಜೀವಕ್ಕೇನು ಜಾಂಬವತಿಗೇನು ವ್ಯತ್ಯಾಸ, ಜೀವ ಜೀವ ಬೇಡ ಇದೆ. ಆ ಜಾಂಬವತಿ ಅಂತೀರಿ ಹಾಗಿದ್ದಾಳೆ, ಜಾಂಬವತಿಯಿಂದ ಸಂಸಾರದಲ್ಲಿ ಇರೋಳೆ ಅವಳು, ಅವಳು ಮುಕ್ತಿಯಲ್ಲಿ ಹೋಗಿಲ್ಲ. ಆ ಜಾಂಬವತಿಗೆ ಒಂದು ದೇಹ ಇರಲೇಬೇಕು, ಅವಳು ಎಲ್ಲಾ ಕಡೆ ವ್ಯಾಪ್ತವಾಗಿದ್ದಾಳೆ, ಅಂಶತ್ವೇನ ಪ್ರಕಾಶ ರೂಪದಿಂದ ವ್ಯಾಪ್ತವಾಗಿದ್ದಾಳೆ ಅವಳು. ಈ ಒಂದು ತುಳಸಿ ತರ ಅವಳಿಲ್ಲ, ಅವಳ ದೇಹನೇ ಬೇರೆ, ದ ಕ್ವಾಲಿಟಿ ಆಫ್ ಆ ದೇಹ ಇಷ್ಟಲ್ಲಿ ಇಸ್ ಡಿಫ್ರೆಂಟ್. ಅವಳಿಗೆ ಏನು ನೋವು ಗೀವು ಅದು ಸತ್ತಾಗಿರೋ ನೋವಾಗಲ್ಲ ಇರೋ ಆಗ, ಬಿಕಾಸ್ ಅವಳು ಸರ್ವವ್ಯಾಪ್ತಳಾಗಿರೋಳು, ಎಲ್ಲಾ ಕಡೆನು ಜಾಂಬವತಿಯನ್ನು ಇದ್ದಾಳೆ. ಅಲ್ಲಿ ವಿಶೇಷ ಸನ್ನಿಧಾನ ಇಸ್ ದಟ್ ಪಾಯಿಂಟ್, ದಟ್ ಸೆಂಟರ್ ಪಾಯಿಂಟ್ಲಿ.
ಅವಳ ದೇಹಕ್ಕೇನು ಈ ತುಳಸಿ ಇವಾಗ ನಾವು ಕಣ್ಣಿಗೆ ಕಾಣ್ತೀವಲ್ಲ ಆ ದೇಹಕ್ಕೇನು ಆ ಜಡಕ್ಕೇನು ಆ ಜಡಕ್ಕೇನು ಇತ್ಯಾಗ ಮತ್ತು ಅಲ್ಲಿ ಬಂದಿರುವಂತ ಇನ್ನೊಂದು ಏನು ಆ ವಾಯುದೇವರಿದ್ದಾರೆ ವಾಯುದೇವರ ದೇಹ ಅಂತೂ ತುಳಸಿ ಜಾಂಬವತಿ ದೇಹಕ್ಕಿಂತ ಅವರು ಸಂಸಾರದಲ್ಲಿ ಇರೋರು ಅವ್ರಿಗೇನು ಪಂಚಭೂತ ದೇಹ ಇದೆ ಪಾರ್ಥಿವ ಪಂಚಭೂತ ದೇಹ ಇದೆ ತ್ರಿಗುಣಾತ್ಮಕ ದೇಹ ಇದೆ ಅನಿರುದ್ಧ ದೇಹ ಇದೆ ಅವ್ರಿಗೇನೋ ಲಿಂಗ ದೇಹ ಇದೆ ಅವ್ರದ್ದು ಕ್ವಾಲಿಟಿ ಕಲ್ಪಿಸಿದ್ದಾರೆ. ಸೊ ಏನಾಯ್ತು ಜಡ ಜಡ ಭೇದನೂ ಬಂತು ಜೀವ ಜೀವ ಭೇದ ಬಂತು ಜಡ ಜಡ ಭೇದ ಬಂತು ಜಡ ಜೀವರ ಭೇದ ಬಂತು ಜೀವ ಜೀವ ಭೇದ ಜಡ ಜೀವ ಭೇದ ಬಂತು. ಆಮೇಲೆ ಅಲ್ಲಿ ಇರುವಂತ ಲಕ್ಷ್ಮೀನಾರಾಯಣರು ಅವ್ರಿಗೆ ಈ ತರ ಏನೂ ಇಲ್ಲ. ಈಶ್ವರನಿಗೇನೋ ಇವಾಗ ನೆಕ್ಸ್ಟ್ ಪಂಚಭೇದಲ್ಲಿ ಆ ಕನೆಕ್ಷನ್ ಆ ಈಶ್ವರನಿಗೇನೋ ಈ ಜೀವಕ್ಕೇನು ಭೇದ ಈಶ್ವರನಿಗೇನೋ ಜಡಕ್ಕೇನೋ ಭೇದ ಹೀಗೆ ಪಂಚ ಭೇದವೂ ಇದೆ. ಅಂಡ್ ಈ ಆಲ್ಸೋ ಅಲೋನ್ ವಿತ್ ದ ಡಿಫೈನ್ ತಾರತಮ್ಯ ಇದೇನೋ ಕ್ಷುದ್ರ ಜೀವ ನಮ್ ಥರ ಬಳಲು ಅಂತ ಒಂದು ಬಿಲೋ 32 ಕಕ್ಷೆಯಲ್ಲಿ ಏನೋ ಒಂದು ಇರುವಂತ ಏನೋ ಇರಬಹುದು ಏನೋ ಅವ್ರು ಯಾರೋ ಅಲ್ಲಿ ಹುಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಏನೋ ಒಂದು ಕೆಳಗೆ ಒಂದು ತಾರತಮ್ಯದಿಂದ ಇರುವಂತ ಒಂದು ಇರುತ್ತೆ. ಆಮೇಲೆ ಜಾಂಬವತಿಯ ತಾರತಮ್ಯ ಬೇರೆ ಅಲ್ಲಿರುವಂತ ವಾಯುದೇವರದ್ದು ವೃಕ್ಷಾಭಿಮಾನಿಗಳು ಇರ್ತಾರೆ ಅವ್ರ ತಾರತಮ್ಯಗಳು ಬೇರೆ. ಅಲ್ಲಿ ಇರುವಂತಹ ದೇವತೆಗಳು ಅನೇಕ ದೇವತೆಗಳು ತುಳಸಿಯಲ್ಲಿ ಹೇಳ್ತೀವಲ್ಲ ಒಂದೊಂದು ಕಡೆ ಒಂದೊಂದು ಹೇಳ್ತೀವಿ ನಾವು. ಸೊ ಅಲ್ಲಿ ಇರುವಂತ ಅಂದ್ರೆ ಜಡ ವಸ್ತುಗಳ ತರ ಇರುವ ಸರ್ವ ವೇದ ಇದೆ ಅಂದ್ರೆ ವೇದ ಅಲ್ಲಿ ಇಲ್ಲ ವೇದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಅಲ್ಲಿ ಒಂದೊಂದು ಜಡಕ್ಕೆ ಅತ್ರೇ ಇಲ್ಲ ಶಾಸ್ತ್ರದಲ್ಲಿ ಜಡ ಬಂದಾಗೆಲ್ಲ ಅಲ್ಲಿ ಅಭಿಮಾನಿ ದೇವತೆಗಳಾಗುತ್ತೆ. ಸೊ ಈ ತಾರತಮ್ಯನ್ನು ಇಟ್ಕೊಳ್ಳೋದು. ಸೊ ಆಮೇಲೆ ವಾಯುದೇವರು ವಾಯುದೇವರಾಯ್ತು ಲಕ್ಷ್ಮಿ ಆಯ್ತು ನಾರಾಯಣ. ಸೊ ಇಲ್ಲಿ ತಾರತಮ್ಯ ಬಂತು ಪಂಚಭೇದ ಬಂತು. ಸೊ ವಾಟ್ ಯು ಆರ್ ವರ್ಷಿಪಿಂಗ್ ಸುಮ್ಮನೆ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡೋದಿಲ್ಲ ಅಲ್ಪ ಜೀವಕ್ಕೆ ನಮಸ್ಕಾರ ಮಾಡಿ ಪ್ರಯೋಜನ ಇಲ್ಲ. ಈ ಪಂಚಭೇದ ತಾರತಮ್ಯನ್ನು ತಿಳ್ಕೋಬೇಕು. ಸೊ ಯಾಕೆ ಇಷ್ಟು ವಿಶೇಷ ಜಾಂಬವತಿಯಲ್ಲಿ ಅಂದ್ರೆ ಅದಕ್ಕೆ ಗರುಡ ಪುರಾಣಕ್ಕೆ ಹೋಗ್ಬೇಕು. ಗರುಡ ಪುರಾಣದಲ್ಲಿ ಈ ಜಾಂಬವತಿಯನ್ನು ಹೇಳುವಾಗ ತುಂಬಾ ಷಣ್ಮಹಿಷಿಯರ ಕಥೆ ಪುರಾದಲ್ಲಿ ಬರುತ್ತೆ ನಮ್ಗೆ ತಾರತಮ್ಯ ಸಂಧಿಗಳಲ್ಲಿನೂ ಹೇಳಿದ್ದಾರೆ. ಇಲ್ಲಿ ಬೇಸಿಕಲಿ ಈ ಒಂದೊಂದು ಷಣ್ಮಹಿಷಿಯಲ್ಲಿ ಒಂದೊಂದು ವಿಶೇಷ ಎಲ್ಲರಲ್ಲಿನೂ ವೈರಾಗ್ಯ ಅಂಬೋದಿದೆ. ಇವಳ ವೈರಾಗ್ಯದ ಮಾರ್ಗ ಎಂಥದ್ದು ಅಂದ್ರೆ ಶ್ರವಣ ಕಿವಿ ಕೊಟ್ಟು ದೇವರ ಮಹಿಮೆಯನ್ನ ಕೇಳುತ್ತಾ ಬಂದಳು. ಕಥಾಶ್ರವಣ ತಂದೆ ಜೊತೆಯಲ್ಲಿ ಕೂತು ಅವಳು ಬಂದು ಸೋಮರಾಜನ ಪುತ್ರಿಯಾಗೆ ಫಸ್ಟ್ ಅವತಾರದಲ್ಲಿ ಬರ್ತಾಳಂತೆ. ಆವಾಗೆ ಅವಳ 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 ಮೇನ್ ಥಿಂಗ್ ಇಸ್ ವಿಷ್ಣುವಲ್ಲಿ ರಾಗ ವಿಷ್ಣು ಮೇಲೆ ಓವರ್ ಅಟ್ಯಾಚ್ ಓವರ್ ಇಲ್ಲ ಅಟ್ಯಾಚ್ ಟು ವಿಷ್ಣು ಯಾವಾಗಲೂ ಎಲ್ಲಿನೂ ಅವಳ ಅವತಾರದಲ್ಲಿನೂ ಹಾಗೆ ಇದ್ದಲಂತೆ ಇದ್ದು ಅವಳು ಮಾಡಿದ್ದು ಏನೋ ಒಂದು ತಪಸ್ಸು ದೀರ್ಘ ತಪಸ್ಸು ಹಾಗೆಲ್ಲ ಇಲ್ಲ ತಪಸ್ಸು ಮಾಡಿದ್ದಾಳೆ. ನಮಗೆ ತಿಳಿಸುವಂತ ಪಾಠ ಏನು ಅಂದ್ರೆ ಈ ದೇವರ ಕಥಾಶ್ರವಣವನ್ನ ಮಾಡ್ಬೇಕಂತ. ಕಥಾಶ್ರವಣ ಅಂದ್ರೆ ನಾವು ಕೇಳೋದಂತ ಹಾಗಿಲ್ಲ ಆ ಕಥಾಶ್ರವಣ ಕೇಳ್ತಾ ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ಸಂಕಲ್ಪ ಮಾಡಿ ಈ ನಾನು ಕಥಾಶ್ರವಣದಿಂದ ನನ್ನಲ್ಲಿ ಇರುವಂತ ಭಕ್ತಿ ಹೆಚ್ಚಲ್ಲಿ ಭಕ್ತಿ ಬೇಕು ಎಂಬುವ ಸಂಕಲ್ಪ ಮಾಡ್ಕೊಂಡ್ಲಂತ ಅವಳು. ಸೊ ಕಥಾಶ್ರವಣ ಮಾಡಿ ಈ ಪುರಾಣಗಳನ್ನ ಕಥೆಗಳನ್ನ ಕೇಳೋದು ಆಮೇಲೆ ಕೇಳಿದ್ದನ್ನ ಹಾಡೋದು ಹಾಡುತ್ತಾ ಅವಳೇನೋ ಒಂದು ಜಾಗೆಯಲ್ಲಿ ಕೂತು ತಪಸ್ಸು ಹಾಗಲ್ಲ ಇಲ್ಲಿ ಇಲ್ಲಿ ಹೇಳಿದ್ದಂತೆ ವ್ಯಾಪ್ತ ಚಿಂತನೆ ವ್ಯಾಪ್ತ ಚಿತ್ರ ವ್ಯಾಪ್ತವಾಗಿ ಇರುವಂತ ಚಿತ್ರ ವಿಚಿತ್ರ ಪ್ರಪಂಚದಲ್ಲಿ ಇರುವಂತದ್ದು ಎಲ್ಲದಲ್ಲಿನೂ ದೇವರನ್ನ ಈ ವ್ಯತಿರೇಕ ಪೂಜೆಯನ್ನ ಅವಳು ಮಾಡಿದ್ರು. ಹಾಗೆ ಮಾಡಿದ್ರು ಅವಳ ಕಥೆ ಉದ್ದಕ್ಕ ಅವಳು ಮಾಡಿದ್ದು ಅವಳು ಹೇಗಿದ್ಲು ಹರ ಅಪ್ರೋಚ್ ಎಲ್ಲ ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಬಟ್ ಜನರಲಿ ಇದು ಇದು ಜಾಂಬವತಿಗಾಗುತ್ತೆ. ಸೊ ಆದ ಕಾರಣದಿಂದ ನಾವು ತುಳಸಿ ಜಾಂಬವತಿ ಪ್ರೋಕ್ತ ಜಾಂಬವತಿ ಬಿಕಾಸ್ ಶಿ ಎಸ್ ಆಲ್ರೆಡಿ ನಾವು ಹೇಳಿದಂತೆ ಸಿದ್ಧಳು ಅವಳು ಸಿದ್ಧ ಪುರುಷರು ಅವಳು ಅವಳ ಕಾಲನ್ನ ಹಿಡ್ಕೊಳ್ಳೋದು ಅವಳ ಕಾಲನ್ನ ಹಿಡ್ಕೊಂಡ್ರೆ ದೇವ್ ಲಕ್ಷ್ಮಿಯು ಬಂದ್ಬಿಟ್ಲು ನಾರಾಯಣ ಬಂದು ಕೂತ್ಬಿಟ್ಟ ಅವಳನ್ನ ಷಣ್ಮಹಿಷಿಯರನ್ನ ಕೃಷ್ಣ ಅವತಾರದಲ್ಲಿ ಇತ್ತೀಚೆ ಆದ ರೀಸೆಂಟ್ ಅವತಾರ ಕೃಷ್ಣ ಅವತಾರದಲ್ಲಿ ಮದುವೆನು ಮಾಡಿಕೊಂಡ ಅವನು. ಸೊ ಒಂದು ಮಹಿಮೆ ಇದೆ. ಸೊ ಅದಕ್ಕೆ ತುಳಸಿ ವಿಶೇಷ ತುಳಸಿ ಪೂಜೆ ಮಾಡುವಾಗ ಅದಕ್ಕೆ ಒಂದು ಚಿಕ್ಕ ಪ್ರತಿಮೆ ಕೃಷ್ಣ ಇಟ್ಟುಕೊಳ್ತೀವಿ. ಆಮೇಲೆ ಯಾರು ನಮ್ಗೆ ಪೂಜೆ ಮಾಡೋರು ಯಾರು ತಾಳೆಗ್ರಾಮ ಅದೆಲ್ಲ ಇಲ್ಲ ಮಾಡೋರು ಇಲ್ಲ ಹೀಗೆಲ್ಲ ಇದ್ರೆ ಚಕ್ರಾಂಕಿಯನ್ನ ಇಟ್ಟುಕೊಳ್ತೀವಿ ಒಂದು ತಟ್ಟೆಯಲ್ಲ ಚಕ್ರಾಂಕಿ ಇಟ್ಕೊಳ್ತೀವಿ ಅದು ಚಕ್ರಾಂಕಿನೂ ಇಲ್ಲಾದ್ರೆ ಬರೀ ಒಂದು ನೀರು ಸಾಕು ಮೃತ್ತಿಕೆ ಸಾಕು ತುಳಸಿ ಏನಿದನು ಏನು ಇಲ್ಲ ಅಂದ್ರೆ ವಿಜಯದಾಸರು ಹೇಳಿದಂತೆ ತುಳಸಿ ತುಳಸಿ ಅಂತ ನೀನು ಸ್ಮರಣೆ ಮಾಡಿ ಸಾಕು ನಿನ್ಗೆ ಸ್ಮರಣೆ ಮಾಡಿದ್ರೆ ತುಳಸಿ 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 ಅಂತಿಲ್ಲ, ಇಲ್ಲ ತುಳಸಿ ಅಂದ್ರೆ ಜಾಂಬವತಿ, ಜಾಂಬವತಿ ಹೇಗಾದ್ರು ಜಾಂಬವತಿ ಬರುವಂತ ಕಕ್ಷೆ ಏನು, ಅವಳು ಎಷ್ಟು ವೈರಾಗ್ಯ ಮಾಡಿದ್ರು ಆದ ಕಾರಣದಿಂದ ದೇವರು ಅವನಿಗೆ ಪ್ರೀತನಾದ, ದೇವರು ಸಿಕ್ಕಿದ. ಸೊ ಶಿ ಹ್ಯಾಸ್ ಗಾಟನ್ ಇಟ್ ಅಂತ ಹಾಗೆ ತುಳಸಿ ತುಳಸಿ ಎಂದು ಸ್ಮರಣೆ ಮಾಡೋಂದ್ರೆ ಸುಮ್ಮನೆ ನಾವು ತುಳಸಿ 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 ಎದಲಿ ಇಷ್ಟು ರೂಪಗಳು ಅಷ್ಟೇ ಅಲ್ಲ, ತುಳಸಿ ಯಾರು ಪಂಚಭೇದ ತಾರತಮ್ಯ ತಿಳ್ಕೊಂಡು ಮಾಡುವ ಮೂಲಕ ಅವಳು ನಮ್ಗೆ ಅನುಗ್ರಹ ಮಾಡಿ, ಇವರೆಲ್ಲ ಅನುಗ್ರಹ, ಇವ್ರು ತತ್ವಾಭಿಮಾನಿ ದೇವತೆ ಅಲ್ಲ ತುಳಸಿ ಜಾಂಬವತಿ ಎಲ್ಲ, ನಮ್ಗೆ ಅನುಗ್ರಹ ಮಾಡೋರು, ನಮ್ಗನ್ನ ಕೈ ಹಿಡಿದು ನಾವು ತಪ್ಪು ಮಾಡಿದನ್ನು ಕ್ಷಮೆ ಮಾಡಿ ನಮ್ಮನ್ನ ಕರ್ಕೊಂಡು ಅದಕ್ಕೆ ಒಂದು ನಮಸ್ಕಾರ ಹಾಕ್ತೀವಿ. ಯಾಕಂದ್ರೆ ಮಾಡೋವಾಗ ಎಷ್ಟೆಷ್ಟೋ ನಮ್ಗೆ ತಪ್ಪುಗಳಾಗತ್ತೆ. ಈ ಜಾಂಬವತಿ ಮುಂತಾದವರೆಲ್ಲ ಅಭಿಮಾನಿ ದೇವತೆಗಳಲ್ಲ, ಅಭಿಮಾನಿ ದೇವತೆಗಳು ಅಂದ್ರೆ ದೇ ಆರ್ ಲೈಕ್ ಆಫೀಸರ್ಸ್, ಇಫ್ ಯು ಮೇಕ್ ಅ ಮಿಸ್ಟೇಕ್ ದೇ ಹ್ಯಾವ್ ಟು ಪನಿಶ್, ದೇ ಡೋಂಟ್ ಹ್ಯಾವ್ ಎ ಚಾಯ್ಸ್. ದೇವರ ಕೊಟ್ಟಿದ್ದಾರೆ, ತಪ್ಪು ಮಾಡಿದ್ರೆ ಈಗ ಶಿಕ್ಷೆ ಮಾಡಿ, ಯಮಧರ್ಮನಿಗೆ ಹೀಗೆ ಹೇಳಿದ್ದಾರೆ. ಬೇರೆ ಜಾಂಬವತಿ ಇವರೆಲ್ಲ ಹಾಗಲ್ಲ ಅಂತ, ಇವರೆಲ್ಲ ಸುಹೃದಯ ಸುಹೃದಯ ಅಂದ್ರೆ ಇವ್ರಿಗೆ ಅಭಿಮಾನಿತ ಇಲ್ಲ, ಅಯ್ಯೋ ಪಾಪ ತಾಯಿ ತರ, ಅಯ್ಯೋ ಪಾಪ ತಪ್ಪು ಮಾಡಿದ್ದ, ಅಯ್ಯೋ ಪಾಪ ನಮಸ್ಕಾರ ಮಾಡಿದ ತಕ್ಷಣ ಅವ್ರಿಗೆ ಅಯ್ಯೋ ಪಾಪ ಅಂತ ಅನ್ಸಿ ನಮ್ಗೆ ಅಂದ್ರೆ ಪೆದ್ದುಗಳು ಅಂತಲ್ಲ, ಆ ಅವರನ್ನು ತಿಳ್ಕೊಂಡು ಆ ಭಕ್ತಿಯಿಂದ ನನ್ನ ರಕ್ಷಣೆ ಮಾಡೋ ತುಳಸಿಗೆ ಒಂದು ನಮಸ್ಕಾರ ಪ್ರದಕ್ಷಿಣ. ಇವಳು ಹೇಳೋದೆ ಜಾಂಬವತಿ ಹೇಳೋದು ಎಷ್ಟು ಸುಲಭ ಅಂತ ಪ್ರದಕ್ಷಿಣೆ ಮಾಡಿ ಅಂತಾಳ, ದೇವರನ್ನ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡಿ, ನೀವು ದೇವರಿಗೆ ನಮಸ್ಕಾರ ಮಾಡಿ, ಇದೇ ಮಾಡಿದ್ಲಂತ ಅವಳು. ಸೊ ಅದು ನಮ್ಮಂತಕ್ಕೆ ಅದು ಸ್ವಲ್ಪ ಈಸಿಯರ್ ಆಗತ್ತೆ. ಕೂತ್ಕೊಂಡು ನೀವು ಧ್ಯಾನ ಮಾಡಿ ಒಂದು ತಾಸು ಅದು 10 ನಿಮಿಷ ಅಂದ್ರೆ ಕಷ್ಟ, ಹೀಗೆ ಹೇಳ್ತಾರೆ. ಸೊ ಜಾಂಬವತಿ ಇಲ್ಲಿ ಅದು ವಿಶೇಷ ಆಗತ್ತೆ. ಸೊ ಹೀಗೆ ಪಂಚಭೇದ ತಾರತಮ್ಯವನ್ನು ತಿಳ್ಕೋಬೇಕಿದು, ಮುಂದೆ ನೋಡೋಣ ನಮ್ಮಲ್ಲಿ. ಕೃಷ್ಣ ಅರ್ಪಣ ಮಸ್ತು.
ಥ್ಯಾಂಕ್ಸ್ ರೀ, ತುಂಬಾ ಚೆನ್ನಾಗಿತ್ತು.
ನಾವು 5th ಸೆಂಚುರಿ ನೋಡಿದ್ವಿ.